ஹரிஹி ஓம் ஸ்ரீ குருப்பியோ நம. அப்ரமம் வங்கரயிதம் அஜடம் விமலம் சதா ஆனந்த தீர்த்தமத்லம் பஜே தாபத்ரயாபஹம் நித்யா சித்தாந்த துத்வாந்த வித்வம்ஸ் நசக்ஷ்ணஹ ஜெயதீர்த்தாக்க தனிர்பாசதாம் நோ ஹுதம்பரே அர்த்தி கல்பித கல்போயம் பிரத்யர்த்தி கஜகேசரி வியாசதீர்த்த குருர்பூயாத் அஸ்மதிஷ்டாத் சித்தையே தபோ வித்யா விரக்தியாதி சத்குணோகாகரானஹம் வாதிராஜ குருன் வந்தே ஹைக்ரீவதாஸ்ரயான் பூஜ்ய ராகவேந்திராய சத்யதர்மரதாய ச பததாம் கல்பவருஷாய நமதாம் காமதேனவே துர்வாரி த்வாந்தரவையே வைஷ்ணவேந்தீவரேந்தவே ஸ்ரீராகவேந்திர குருவே நமஸ்தயாளவே அபாதமௌலி பர்யந்தம் குருநாமாக்னிம் ஸ்மரேத் தேன விக்னாஹ ப்ரணஷ்யந்தி சித்யந்த மனோரதா. ஹரிஹி ஓம் ஸ்ரீ குருப்பியோ நம. நாவு ஹரிகதாம்சாரதல்லி 14 சந்தி 14th சந்தி பித்ருகண சந்தியன்னு மாடுத்தா இத்தீவி. ஆ சந்தியல்லி நாவு லாஸ்ட் கிளாஸ்னல்லி 27 பதியம் நோடிதீவி. ನಾಂದಿ ಪದ್ಯವನ್ನು ಓದ್ಬಿಟ್ಟ ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ ಭಕ್ತ ಇದನಾದರದಿ ಕೇಳುವುದು. ಇಲ್ಲಿ 27 ಪದ್ಯ ನಳಿನ ಮಿತ್ರಗೆ ಇಂದ್ರಧನು ಪ್ರತಿಫಲಿಸುವಂತೆ ಜಗತ್ತ್ರಯವು ಕಂಗೊಳಿಪದು ಅನುಪಾಧಿಯಲ್ಲಿ ಪ್ರತಿಬಿಂಬಾಹ್ವಯದಿ ಹರಿಗೆ ತಿಳಿಯತಿಕ ಕುದ್ದಾಮನತಿ ಮಂಗಳ ಸ್ವರೂಪವ ಸರ್ವಠಾವಿಲಿ ಪೊಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು ಅಂತ ಹೇಳಿದ್ದಾರೆ. ಇದಕ್ಕೆ ನಾವು ನಳಿನ ಮಿತ್ರ ಅಂದ್ರೆ ತಾವರವುಗೆ ಮಿತ್ರನಾದವನು ಅಂದ್ರೆ ಸೂರ್ಯ, ಸೂರ್ಯನಿಗೆ ಇಂದ್ರಧನಸ್ಸು ಪ್ರತಿಫಲಿಸುವಂತೆ. ಇಂದ್ರಧನಸ್ಸು ಅಂದ್ರೆ ರೇನ್ಬೋ ಅಂತ ನಾವು ಕರೆಯುವಂತಹದ್ದು. ಆ ಇಂದ್ರಧನಸ್ಸು ಅದು ಪ್ರತಿಫಲಿಸುವಂತೆ ಅಂದ್ರೆ ಸೂರ್ಯ ಇರುವಾಗ ಮಾತ್ರ ಆ ಇಂದ್ರಧನಸ್ಸು ನಮಗೆ ಪ್ರತಿಫಲಿಸುತ್ತೆ ಅಂದ್ರೆ ರಿಫ್ಲೆಕ್ಟ್ ಆಗಿ ನಮಗೆ ಅದು ವರ್ಷಾಕಾಲದಲ್ಲಿ ಆ ಇಂದ್ರಧನಸ್ಸು ಅಂತ ಕರೆಯಲ್ಪಡುವಂತಹದ್ದು ಆ ರೈನ್ಬೋ ಆಕಾಶದಲ್ಲಿ ಪ್ರತಿಫಲವಾಗುತ್ತೆ, ಆಕಾಶದಲ್ಲಿ ಫಾರ್ಮ್ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಇದು ಹೇಗೆ ಅಂದ್ರೆ ನಮಗೆ ಜಗತ್ರಯವು ಕಂಗೊಳಿಪದು ಅನುಪಾದಿಯಲ್ಲಿ ಅಂದ್ರೆ ಈ ಜಗತ್ರಯವು ಈ ಮೂರು ಲೋಕಗಳಲ್ಲಿ ಕೂಡ ಕಂಗೊಳಿಪದು ಅನುಪಾದಿಯಲ್ಲಿ ಅಂದ್ರೆ ಇದಕ್ಕೆ ಬೇರೆ ಉಪಾಧಿ ಬೇಕಾಗಿಲ್ಲ. ಇಲ್ಲಿ ಏನು ಜಗತ್ರಯವು ಅಂದ್ರೆ ಈ ಜಗತ್ರಯಗಳಲ್ಲಿರುವಂತಹ ಜೀವರಾಶಿಗಳಲ್ಲಿದ್ದಾರೋ ಅವರೆಲ್ಲರೂ ಕೂಡ ಅಂದ್ರೆ ಜಗತ್ತಿನಲ್ಲಿರುವಂತಹ ಮೂರು ವಿಧ ತ್ರಿವಿಧ ಜೀವರಾಶಿಗಳು ಸಾತ್ವಿಕ ರಾಜಿಕ ತಾಮಿಸಿಕ ಗುಣದಂದಿರುವಂತಹ ಮೂರು ವಿಧವಾದ ಜೀವರಾಶಿಗಳು ಕೂಡ ಅವರೆಲ್ಲರೂ ಕೂಡ ಎಲ್ಲ ಜಗತ್ರಯ ಮೂರು ಲೋಕಗಳಲ್ಲಿರುವ ಮೂರು ವಿಧ ಜೀವರಾಶಿಗಳು ಕೂಡ ಕಂಗೊಳಿಪದು ಅನುಪಾದಿಯಲ್ಲಿ. ಇಲ್ಲಿ ಅನುಪಾದಿ ಅಂತ ಹೇಳುವುದರ ಮೂಲಕವಾಗಿ ನಮಗೆ ಏನು ಒಂದು ಸಂದೇಶ ಕೊಡ್ತಾ ಇದೆ ಅಂದ್ರೆ ಇದು ಯಾಕೆ ಪಿತೃಗಣ ಸಂಧಿಯಲ್ಲಿ ಈ ಪದ್ಯವನ್ನು ಹೇಳುವುದಕ್ಕೆ ಏನು ಕಾರಣ ಎಂಬುದಕ್ಕೆ ಇದು ಅನುಪಾದಿಯಲ್ಲಿ ಅನ್ನುವುದು ಒಂದು ಸೂಚನೆ ಕೊಡುತ್ತೆ, ಕನೆಕ್ಷನ್ ಲಿಂಕ್ ಕೊಡುತ್ತೆ. ಪಿತೃಗಣ ಸಂಧಿಯಲ್ಲಿ ಇದು ಬರುವುದಕ್ಕೆ ಲಿಂಕ್ ಕೊಡುತ್ತೆ. ಏನು ಅಂತ ಹೇಳಿದ್ರೆ ಬಹಳ ಜನಕ್ಕೆ ಈ ಬೇರೆ ಸ್ಕೂಲ್ಸ್ ಆಫ್ ಥಾಟ್ ನಲ್ಲಿ ಹೇಳ್ತಾರೆ ಈ ಜೀವ ಅನ್ನೋನು ಅವರು ದೇಹ ಬೇರೆ ಜೀವ ಬೇರೆ ಅಂತ ಒಪ್ತಾರೆ. ಆದ್ರೆ ಈ ದೇಹವನ್ನು ಆ ಜೀವದ ಅಂದ್ರೆ ಪರಮಾತ್ಮನ ರಿಫ್ಲೆಕ್ಷನ್ ಅಂತ ಹೇಳುವ ಸಂದರ್ಭದಲ್ಲಿ ಆ ದೇಹವನ್ನು ರಿಫ್ಲೆಕ್ಟಿಂಗ್ ಮೀಡಿಯಂ ತರ ತಗೊಳ್ತಾರೆ. ಅಂದ್ರೆ ಏನು ಒಂದು ಮಿರರ್ ಇದ್ದರೆ ಆ ಮಿರರ್ ಮುಂದಗಡೆ ಒಂದು ಆಬ್ಜೆಕ್ಟ್ ಇಟ್ಟರೆ ಆ ಆಬ್ಜೆಕ್ಟ್ ಮಿರರ್ ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದೇ ವಿಧವಾಗಿ ಈ ದೇಹವಿದ್ದಾಗ ಆ ದೇಹದಲ್ಲಿ ಪರಮಾತ್ಮ ಅನ್ನುವನು ಆಬ್ಜೆಕ್ಟ್ ಇದ್ದಂತೆ ವಸ್ತುವಿದ್ದಂತೆ ಅದರ ಪ್ರತಿಫಲ ರಿಫ್ಲೆಕ್ಷನ್ ಜೀವನಾಗಿದ್ದಾನೆ, ಜೀವ ಆ ದೇಹದಲ್ಲಿ ಪ್ರತಿಫಲಿಸ್ತಾ ಇದ್ದಾನೆ, ರಿಫ್ಲೆಕ್ಟ್ ಆಗ್ತಾ ಇದ್ದಾನೆ. ಈ ವಿಧವಾಗಿ ಬಿಂಬ ಪ್ರತಿಬಿಂಬ ಭಾವಿದೆ ಅಂತ ಕೆಲವು ಜನ ಭಾವಿಸ್ತಾರೆ. ಸೊ ಹಾಗೆ ಇಲ್ಲ. ಯಾಕೆ ಅಂದ್ರೆ ಆ ವಿಧವಾಗಿ ಇದ್ದರೆ ಯಾವಾಗ ದೇಹ ಪತನವಾಗತ್ತೋ, ವೆನ್ ಎವರ್ ದ ಬಾಡಿ ಈಸ್ ಫಾಲಿಂಗ್ ಆರ್ ಗೆಟ್ಸ್ ಡಿಸ್ಟ್ರಾಯ್ಡ್, ಮಿರರ್ ಮುರಿದೋದಂತೆ, ಮಿರರ್ ಮುರಿದೋದ್ರೆ ಏನಾಗುತ್ತೆ, ಪ್ರತಿಬಿಂಬವು ಹೊರಡೋಗುತ್ತೆ. ಸೊ ದ ಜೀವ ವಿಲ್ ಸೀಸ್ ಟು ಎಕ್ಸಿಸ್ಟ್ ಬಿಕಾಸ್ ಇಟ್ ಜೀವ ಹ್ಯಾಸ್ ಫಾರ್ಮ್ಡ್ ಬಿಕಾಸ್ ಆಫ್ ರಿಫ್ಲೆಕ್ಷನ್ ಇನ್ ದ ಬಾಡಿ. ದೆನ್ ವೆನ್ ದ ಬಾಡಿ ಗೋಸ್ ಜೀವ ವಿಲ್ ಆಲ್ಸೋ ಡಿಸಪಿಯರ್. ಆದ್ರೆ ಅದು ಜೀವ ಶಾಶ್ವತವಾದದ್ದು, ನಿತ್ಯವಾದದ್ದು ಜೀವ ಅಂತ ನೋಡಿದ್ದೀವಿ. ಈ ಕಾರಣದಿಂದ ನಮಗೆ ಈ ದೇಹ ಅನ್ನೋದು ಅದು ಉಪಾಧಿ ಅಲ್ಲ. ಅಂದ್ರೆ ಏನು, ಜೀವನಿಗೆ ದೇಹ ಅನ್ನುವ ಉಪಾಧಿಯಾಗಲಿ ಈ ಜಗತ್ತಿನ ಜಡ ಪದಾರ್ಥಗಳನ್ನುವ ಬೇರೆ ಉಪಾಧಿಗಳಾಗಲಿ ಯಾವ ಉಪಾಧಿಯು ಬೇಕಾಗಿಲ್ಲ ಜೀವನಿಗೆ. ಜೀವ ಡಸ್ ನಾಟ್ ನೀಡ್ ಎನಿ ಉಪಾಧಿ. ಪರಮಾತ್ಮ ಅನ್ನುವ ಬಿಂಬನಲ್ಲಿ ಜೀವ ತನ್ನದೇ ಆದ ಸ್ವರೂಪವನ್ನೇ ಉಪಾಧಿಯಾಗಿಟ್ಟುಕೊಂಡು ಬೇರೆ ಉಪಾಧಿಯ ಅವಶ್ಯಕತೆ ಇಲ್ಲದೆ, ಅನುಪಾದಿಯಲ್ಲಿ ಬೇರೆ ಉಪಾಧಿಯ ಅವಶ್ಯಕತೆ ಇಲ್ಲದೆ ಆ ಜೀವ ಪ್ರತಿಫಲಿಸ್ತಾ ಇದ್ದಾನೆ, ರಿಫ್ಲೆಕ್ಟ್ ಆಗ್ತಾ ಅಂದ್ರೆ ಪರಮಾತ್ಮನ ಪ್ರತಿಬಿಂಬನಾಗಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಬಿಂಬ ಆಹ್ವಯದಿ, ಈ ಪ್ರತಿಬಿಂಬ ಅನ್ನುವ ಹೆಸರಿನಲ್ಲಿ ಇದ್ದಾನೆ. ಯಾರಿಗೆ ಪ್ರತಿಬಿಂಬ? ಹರಿಗೆ ಪ್ರತಿಬಿಂಬ. ಆ ಹರಿಗೆ ಪ್ರತಿಬಿಂಬನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಹೇಳುವುದರ ಮೂಲಕವಾಗಿ ಏನ್ ಹೇಳ್ತಾ ಇದ್ದಾರೆ, ಯಾರಾದರೂ ಓಹೋ ಪಿತೃದೇವತೆಗಳು ನಮ್ಮ ಪಿತೃಗಳು ನಮ್ಮ ಆ್ಯನ್ಸೆಸ್ಟರ್ಸು ಅವರು ಮರಣ ಬಂದು ಹೋದರೆ ಅವರು ದೇಹ ಹೊಟ್ಟೋಯ್ದಕ್ಕೋಸ್ಕರ ಅವರು ಡಿಸೀಸ್ಡ್ ಎಕ್ಸಿಸ್ಟ್ ಅನ್ನುವ ಭಾವನೆ ಬರಲಿಕ್ಕೆ ಸಂದೇಹ ಬರಲಿಕ್ಕೆ ಅವಕಾಶ ಇದೆ. ಹಾಗೆ ಬರಬೇಕಾಗಿಲ್ಲ ಸಂದೇಹ. ಯಾಕೆ ಅಂದರೆ ಅವರು ಆ ದೇಹದಲ್ಲಿ ಪ್ರತಿಫಲಿಸ್ತಾ ಇಲ್ಲ, ಅವರು ತಮ್ಮದೇ ಆದ ಜೀವರ ಸ್ವರೂಪ ದೇಹದಲ್ಲಿಯೇ ಪ್ರತಿಫಲಿಸ್ತಾ ಇದ್ದಾರೆ. ಕಾರಣದಿಂದ ದೇಹ ಬಿದ್ದರೂ ಕೂಡ ಅವರು ಇನ್ನೂ ಹಾಗೆ ಇರ್ತಾರೆ. ಅವರನ್ನು ನಾವು ಸಂತೃಪ್ತಿ ಪಡಿಸೋದಕ್ಕೆ, ಅವರ ಆಶೀರ್ವಾದ ಪಡೆಯುವುದಕ್ಕೆ, ಅವರ ರಕ್ಷಕರಾದಂತಹ ಪಿತೃದೇವತೆಗಳನ್ನು, ಅವರ ನಿಯಾಮಕರಾದಂತಹ ತಾತ್ವಿಕ ದೇವತೆಗಳನ್ನು, ಅವರ ನಿಯಾಮಕನಾದಂತಹ ಸರ್ವೋತ್ತಮನಾದ ಪರಮಾತ್ಮನನ್ನು ನಾವು ಸಂತೃಪ್ತಿಗೊಳಿಸಿದರೆ, ಅವರೆಲ್ಲರೂ ತೃಪ್ತರಾದರೆ, ಆವಾಗ ಆ ಪಿತೃದೇವತೆಗಳು ನಮ್ಮ ಪಿತೃಗಳು ಕೂಡ ನಮ್ಮನ್ನು ಆಶೀರ್ವಾದ ಮಾಡಿ ನಮಗೆ ಒಳ್ಳೆಯದಾಗಬೇಕಂತ ಹೇಳ್ತಾರೆ. ಈ ಕಾರಣದಿಂದ ಈ ಪಿತೃಗಣ ಸಂಧಿಯಲ್ಲಿ ಇದನ್ನು ಮುಖ್ಯವಾಗಿ ಅದನ್ನು ಹೇಳಿದ್ದಾರೆ. ಅದು ಹೇಳಿದ ಮೇಲೆ ತಿಳಿಯೇ ತ್ರಿಕಕುದ್ಧಾಮ ನತಿಮಂಗಳ ಸ್ವರೂಪವ ಅಂತ ಹೇಳಿದ್ದಾರೆ. ಇಲ್ಲಿ ತಿಳಿಯೇ ತಿಳಿದರೆ, ಏನು ತಿಳಿದರೆ, ತ್ರಿಕಕುದ್ಧಾಮನನ್ನು ತಿಳಿಯಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ತ್ರಿಕಕುದ್ಧಾಮ ಅಂದ್ರೇನು, ತ್ರಿಕಕುದ್ಧಾಮ ಅಂತ ಹೇಳಿ, ತ್ರಿಕಕುತ್ ಅಂದ್ರೆ ಮೂರು ಆವಾಸ ಸ್ಥಾನಗಳು, ಮೂರು ಶ್ರೇಷ್ಠವಾದ ಆವಾಸ ಸ್ಥಾನಗಳು ಇರುವಂತಹ ಪರಮಾತ್ಮನಿಗೆ ಅಂತೇಳಿ. ಪರಮಾತ್ಮನಿಗೆ ಇರುವ ಮೂರು ಆವಾಸ ಸ್ಥಾನಗಳೇನು, ನಾವು ನೋಡಿದಂತೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನುವ ಈ ಮೂರು ಆವಾಸ ಸ್ಥಾನಗಳಲ್ಲಿ ಪರಮಾತ್ಮ ಇದ್ದಾನೆ. ಪರಮಾತ್ಮ ಎಲ್ಲ ಕಡೆ ಇದ್ದಾನಲ್ವ, ಯಾಕೆ ಈ ಮೂರನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಅಂದ್ರೆ, ಈ ಮೂರಿನಲ್ಲಿ ಇರುವಂತಹ ರೂಪವನ್ನು ತ್ರಿಕಕುದ್ಧಾಮ ಅನ್ನುವ ರೂಪದಲ್ಲಿ ಪರಮಾತ್ಮ ಆ ಮೂರು ಲೋಕಗಳಲ್ಲಿಯೂ ತಾನಿದ್ದಾನೆ. ಆ ಕಾರಣದಿಂದ ಅಂತಹ ಪರಮಾತ್ಮನನ್ನು ಯಾರಾದರೆ ಅತಿ ಮಂಗಳ ಸ್ವರೂಪವ, ಅಂತಹ ಮಂಗಳಕರವಾದಂತಹ ಒಳ್ಳೆ ಶೋಭನಾಕರವಾದಂತಹ ರೂಪವನ್ನು ಯಾರಾದರೆ ಸರ್ವಠಾವಿಲಿ ಪೊಳೆವ ಹೃದಯಕ್ಕೆ. ಇಲ್ಲಿ ಸರ್ವಠಾವಿಲಿ ಅನ್ನುವುದು ಎರಡು ವಿಧವಾಗಿ ತಗೋಬಹುದು. ಎಲ್ಲ ಸ್ಥಳಗಳಲ್ಲಿಯೂ ಸರ್ವಠಾವಿಲಿ ಎಲ್ಲ ಸ್ಥಳಗಳಲ್ಲಿಯೂ ಏನು, ಆ ತ್ರಿಕಕುದ್ಧಾಮನನ್ನುವ ಪರಮಾತ್ಮ ಎಲ್ಲ ಸ್ಥಳಗಳಲ್ಲಿಯೂ ಇದ್ದಾನೆ ಅಂತ ತಿಳಿಯಿದರೆ, ಸರ್ವಠಾವಿಲಿ ತಿಳಿಯೇ ಅಂದ್ರೆ ಎಲ್ಲ ಸ್ಥಳಗಳಲ್ಲಿ ಇದ್ದಾನೆ ಅಂತ ತಿಳ್ಕೊಂಡರೆ ಹೃದಯ ಏಕಪೊಳೆವ, ಅವನು ನಮಗೆ ಅಪರೋಕ್ಷ ಜ್ಞಾನವನ್ನು ನಮ್ಮ ಹೃದಯದಲ್ಲಿ ಬಂದು ನಮಗೆ ಕಾಣಿಸಿಕೊಟ್ಟು ಅಪರೋಕ್ಷ ಜ್ಞಾನ ಕೊಡ್ತಾನೆ. ಇಲ್ಲ, ಇಲ್ಲಿ ಸರ್ವಠಾವಿಲಿ ಪೊಳೆವ ಅಂದ್ರೆ ನಾವು ಆ ತ್ರಿಕಕುದ್ಧಾಮನ ಮಂಗಳ ಸ್ವರೂಪವನ್ನು ತಿಳ್ಕೊಂಡರೆ, ಅವನು ಹೇಗಿದ್ದಾನೆ ಅನ್ನುವ ಒಂದು ಸರಿಯಾದ ತಿಳುವಳಿಕೆ ಬಂದರೆ ಸರ್ವಠಾವಿಲಿ ಪೊಳೆವ, ಪೊಳೆವ ಅನ್ನೋದು ಸರ್ವಠಾವಿಲಿ ಜೊತೆ ತಗೊಂಡ್ರೆ ಆವಾಗ ಎಲ್ಲ ಸ್ಥಳಗಳಲ್ಲಿಯೂ ಹೊಳೆಯುತ್ತಾನೆ, ಪ್ರಕಾಶಮಾನವಾಗಿ ಕಾಣಿಸಿಕೊಡ್ತಾನೆ ನಮ್ಮ ಹೃದಯಕ್ಕೆ. ಅಂದ್ರೆ ನಮ್ಮ ಹೃದಯವನ್ನು ಅಂತರ್ದೃಷ್ಟಿಯಿಂದ ನಾವು ಪರಮಾತ್ಮನನ್ನು ಸರ್ವವ್ಯಾಪ್ತನಾಗಿ ನಾವು ನೋಡಬಹುದು. ಅಂದ್ರೆ ಅಂತಹ ಅಪರೋಕ್ಷ ಜ್ಞಾನವನ್ನು ಪ್ರದಾನ ಮಾಡ್ತಾನೆ. ಸೊ ಸರ್ವಠಾವಿಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಅವನು ಪ್ರಕಾಶಮಾನನಾಗಿ ಕಾಣಿಸಿಕೊಡ್ತಾನೆ ಅಂಥೇಳಿ ಆ ಸರ್ವಠಾವಿಲಿ ಅನ್ನುವ ಶಬ್ದವನ್ನು ಪೊಳೆವ ಜೊತೆಯಲ್ಲಿ ಹಾಕೋಬಹುದು, ಇಲ್ಲ ತಿಳಿಯೇ ಜೊತೆಯಲ್ಲಿ ಹಾಕೋಬಹುದು. ಸೊ ಆ ಮಂಗಳ ಸ್ವರೂಪವನ್ನು ಎಲ್ಲ ಸ್ಥಳಗಳಲ್ಲಿಯೂ ನಾವು ಇದ್ದಾನೆ ಅಂತ ತಿಳ್ಕೊಂಡ್ರೆ ಅವನು ಎಲ್ಲ ಸ್ಥಳಗಳಲ್ಲಿಯೂ ನಮಗೆ ಪ್ರಕಾಶಮಾನವಾಗಿ ಗೋಚರಿಸಿದಾಯಿತಾನೆ ನಮ್ಮ ಹೃದಯಕ್ಕೆ. ಪ್ರತಿ ದಿವಸ ಪ್ರಹ್ಲಾದ ಪೋಷಕನು, ಪ್ರಹ್ಲಾದ ಪೋಷಕ ಅಂದ್ರೆ ನರಸಿಂಹರೂಪಿ ಪರಮಾತ್ಮ, ಅವನು ಪರಮಾತ್ಮ ಏನು ಮಾಡ್ತಾನೆ, ಪ್ರತಿ ದಿವಸವೂ ಪ್ರತಿ ದಿನವೂ ಕೂಡ ನಮಗೆ ಎಲ್ಲ ಸ್ಥಳಗಳಲ್ಲಿಯೂ ಕಾಣಿಸಿಕೊಟ್ಟು ನಮ್ಮನ್ನು ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ ಅಂಥೇಳಿ ಇಲ್ಲಿ ಹೇಳಿದ್ದಾರೆ. ನಳಿನ ಮಿತ್ರಗೆ ಇಂದ್ರಧನು ಪ್ರತಿಫಲಿಸುವಂತೆ ಜಗತ್ರಯವು ಕಂಗೊಳಿಪದು ಅನುಪಾಧಿಯಲ್ಲಿ ಪ್ರತಿಬಿಂಬಾಹ್ವಯದಿ ಹರಿಗೆ ತಿಳಿಯೇ ತ್ರಿಕಕುದ್ಧಾಮನ ಅತಿಮಂಗಳ ಸ್ವರೂಪವ ಸರ್ವ ಠಾವಿಲಿ ಪೊಲೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು ಅಂತೇಳಿ ಇದು 27ನೇ ಪದ್ಯದಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಪದ್ಯ ನಾವು ಹೋದ್ರೆ ಅಲ್ಲಿ ಒಂದು ಒಳ್ಳೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಸೊ ಈ ಉದಾಹರಣೆಗೆ ಸ್ವಲ್ಪ ಇಮ್ಯಾಜಿನೇಷನ್ ಬೇಕು, ಈ ಕಾಲದಲ್ಲಿ ಇಮ್ಯಾಜಿನ್ ಮಾಡಿಕೊಳ್ಳೋ ಸ್ವಲ್ಪ ಕಷ್ಟ. ರಸ ವಿಶೇಷ ದೊಳು ಅತಿ ವಿಮಳ ಸಿತ ವಸನ ತೋಯಿಸಿ ಅಗ್ನಿಯೊಳಗಿಡೆ ಪಸರಿಸುವುದು ಪ್ರಕಾಶ ನಸುಗುಂದದಲೆ ಸರ್ವತ್ರ ತ್ರಿಶಿರ ದೂಷಣ ವೈರಿ ಭಕ್ತಿ ಸುರಸದಿ ತೊಯ್ದ ಮಹಾತ್ಮರನ್ನು ಬಾಧಿಸವು ಭವದೊಳಗೆ ಇದ್ದರೆಯೂ ಸರಿ ದುರಿತರಾಶಿಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರಸ ವಿಶೇಷದಳು ಅತಿ ವಿಮಲ ಸಿತವಸನ ತೋಯಿಸಿ ಅಂದ್ರೆ ಒಂದು ವಿಧವಾದ ರಸ ವಿಶೇಷ ಅಂದ್ರೆ ಸ್ಪೆಷಲ್ ಕೈಂಡ್ ಆಫ್ ಕೆಮಿಕಲ್, ಒಂದು ಟೈಪ್ ಆಫ್ ಕೆಮಿಕಲ್. ಏನು ಈ ರಸ ವಿಶೇಷ ಅಂದ್ರೆ ಸ್ಪೆಷಲ್ ಕೈಂಡ್ ಆಫ್ ಸಬ್ಸ್ಟೆನ್ಸ್. ಇದು ಹೇಗೆ ಅಂದ್ರೆ ಆ ಸಬ್ಸ್ಟೆನ್ಸ್ ಒಳಗೆ ನಮಗೆ ಒಂದು ಶುದ್ಧವಾದಂತಹ ಬೆಳ್ಳಗಿರುವಂತಹ ಒಂದು ಬಟ್ಟೆಯನ್ನು ತೊಯಿಸಿಬಿಟ್ಟು ಅದರ ಒಳಗೆ ವೆಟ್ ಮಾಡಿಬಿಟ್ಟು ನಾವು ಅಗ್ನಿಯೊಳಗಡೆ ಅದನ್ನು ಅಗ್ನಿಯಾಗಿ ಹಾಕಿದರೆ, ಬೆಂಕಿನಲ್ಲಿ ಹಾಕಿದರೆ ಪಸರಿಸುವುದು ಪ್ರಕಾಶ. ಪ್ರಕಾಶ ಪ್ರಕಾಶ ಅಂದ್ರೆ ದಿ ಸ್ಪೆಷಲ್ ಕೆಮಿಕಲ್ ಏನು ಮಾಡುತ್ತೆ, ಒಂದು ಶೀಲ್ಡ್ ತರ ಆ ಬಟ್ಟೆಯನ್ನು ಕವರ್ ಮಾಡಿಬಿಟ್ಟು ಇಟ್ ಬರ್ನ್ಸ್ ಇಟ್ ಸೆಲ್ಫ್ ಬಟ್ ಇಟ್ ಡಸಂಟ್ ಲೆಟ್ ದ ಕ್ಲಾತ್ ಬರ್ನ್. ಸೊ ಇದು ಒಂದು ವಿಧವಾದಂತಹ ಕೆಮಿಕಲ್ ಸಬ್ಸ್ಟೆನ್ಸ್. ಇಂತಹ ಒಂದು ರಸ ವಿಶೇಷ ಕೆಮಿಕಲ್ ಸಬ್ಸ್ಟೆನ್ಸ್ ಇಂದ ಬಟ್ಟೆಯನ್ನು ನಾವು ತೊಯಿಸಿಬಿಟ್ಟು ಆ ಬಟ್ಟೆಯನ್ನು ಕವರ್ ಮಾಡಿಬಿಟ್ಟು ಬೆಂಕಿಯಲ್ಲಿ ಹಾಕಿದ್ರು ಕೂಡ ಬಟ್ಟೆ ಸುಡೋದಿಲ್ಲ, ಆ ಸಬ್ಸ್ಟೆನ್ಸ್ ಮಾತ್ರ, ಆ ಪದಾರ್ಥ ಮಾತ್ರ ಸುಡುತ್ತೆ. ಹೇಗಾದರೆ ಅದು ಅಂದರೆ ಇಟ್ ಅಬ್ಸಾರ್ಬ್ಸ್ ಆಲ್ ದ ಹೀಟ್ ಬೈ ಇಟ್ ಸೆಲ್ಫ್ ಬಟ್ ಇಟ್ ಡಸಂಟ್ ಲೆಟ್ ದ ಹೀಟ್ ಪೆನೆಟ್ರೇಟ್ ಅಂಡ್ ಗೋ ಟು ದಿ ವೈಟ್ ಕ್ಲಾತ್. ಸೊ ತಾನು ಮಾತ್ರ ಪ್ರಕಾಶವಿಸುತ್ತೆ, ಜಸ್ಟ್ ನೋ ಇಟ್ ಬರ್ನ್ಸ್, ಇಟ್ ಬಿಕಮ್ಸ್ ಪ್ರಕಾಶ, ಇಟ್ ಬಿಕಮ್ಸ್ ಬ್ರೈಟ್, ಬಟ್ ಇಟ್ ಡಸಂಟ್ ಲೆಟ್ ದ ಕ್ಲಾತ್ ಬರ್ನ್. ಸೊ ಏನಾಗುತ್ತೆ, ನಸುಗುಂದದಲೆ ಅಂದ್ರೆ ಸ್ವಲ್ಪ ಕೂಡ ನಸುಗುಂದ ಕುಂದೋದು ಅಂದ್ರೆ ಕಮ್ಮಿ ಆಗೋದು, ಡಿಮಿನಿಷ್ ಆಗೋದು, ಸುಟ್ಟು ಹೋಗೋದು. ಸೊ ಆ ಬಟ್ಟೆ ನಸುಗುಂದದಲೆ ಸ್ವಲ್ಪ ಕೂಡ ಅದು ಡ್ಯಾಮೇಜ್ ಆಗೋದಿಲ್ಲ. ಈ ವಿಧವಾಗಿ ಹಾಗಾದ್ರೆ ಇರತ್ತೋ ಅದೇ ವಿಧವಾಗಿ ಸರ್ವತ್ರ ಎಲ್ಲ ಜಾಗಗಳಲ್ಲಿ ಎಲ್ಲ ಕಡೆ ಕೂಡ ತ್ರಿಶಿರ ದೂಷಣ ವೈರಿ. ತ್ರಿಶಿರಾಸುರ ಅನ್ನೋದು, ತ್ರಿಶಿರ ಅನ್ನೋನು ಒಂದು ರಾಕ್ಷಸ. ಆ ರಾಕ್ಷಸ ಸಂಹಾರನೂ ಮಾಡಿದ್ದಾರೆ ರಾಮದೇವರು. ಅದೇ ವಿಧವಾಗಿ ದೂಷಣ, ಖರದೂಷಣರು ಬಂದಾಗ ಆವಾಗ ಕೂಡ ದೂಷಣ ಅನ್ನುವ ರಾಕ್ಷಸನನ್ನು ಸಂಹಾರ ಮಾಡಿದ್ದಾರೆ. ಈ ವಿಧವಾಗಿ ತ್ರಿಶಿರಾಸುರ, ದೂಷಣ, ದೂಷಣ ತ್ರಿಶಿರೋಹಂತ ಅಂತ ನಾವು ಕೇಳಿದಂತೆ ತ್ರಿಶಿರ ದೂಷಣ ಇವರು ಇಬ್ಬರನ್ನು ಕೂಡ ಸಂಹಾರ ಮಾಡಿದಂತಹ ಅವರ ಶತ್ರುವಾದಂತಹ ಶ್ರೀರಾಮಚಂದ್ರ ದೇವರನ್ನು ಭಕ್ತಿ ಸುರಸದಿ ತೊಯ್ದ ಮಹಾತ್ಮರನು. ಭಕ್ತಿ ಅನ್ನುವಂತಹ ಈ ಸುರಸ, ಇಂತಹ ಸಬ್ಸ್ಟೆನ್ಸ್, ಇವು ಯಾವ ಸಬ್ಸ್ಟೆನ್ಸ್? ಭಕ್ತಿ ಅನ್ನುವ ಸಬ್ಸ್ಟೆನ್ಸ್. ಭಕ್ತಿ ಅಂದ್ರೆ ಏನು? ನಾವು ಮಹಾತ್ಮ್ಯ ಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹವು ಭಕ್ತಿ ರೀತಿ ಪ್ರೋಕ್ತ ಅಂತ ಹೇಳಿ ಮಹಾಭಾರತ ಆತ್ಮೀಯದಲ್ಲಿ ಆಚಾರ್ಯ ಹೇಳಿದಂತೆ ಭಕ್ತಿ ಅಂದ್ರೆ ಏನಂದ್ರೆ ಮಹಾತ್ಮ್ಯ ಪೂರ್ವಕವಾದಂತಹ ಅಂದ್ರೆ ಪರಮಾತ್ಮನ ಮಹತ್ವ ಗುಣಗಳನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಸುದೃಢವಾದಂತಹ ಸ್ಥಿರವಾದಂತಹ ಸರ್ವತೋಧಿಕ ಎಲ್ಲರಿಗಿಂತಲೂ ಅಧಿಕವಾಗಿ ಹೆಂಡತಿ ಮಕ್ಕಳಕ್ಕಿಂತಲೂ ನಮಗೆ ಪ್ರಿಯವಾದ ವಸ್ತುಗಳಿಗೆ ಎಲ್ಲದಕ್ಕಿಂತಲೂ ಅತ್ಯಧಿಕವಾದಂತಹ ಒಂದು ಪ್ರೀತಿ ಭಾವನೆಯಿಂದ ಯಾವ ಸ್ನೇಹದಿಂದ ನಾವು ಪರಮಾತ್ಮನ ನಾವು ಧ್ಯಾನ ಮಾಡ್ತೀವೋ ಅಂತಹ ಭಾವನೆ ಯಾವುದಿದೋ ಅಂತಹ ಸ್ನೇಹ ಭಾವನೆಗೆ ಭಕ್ತಿ ಅಂತ ಕರೀತಾರೆ. ಅಂತಹ ಭಕ್ತಿ ಅನ್ನುವ ರಸದಿಂದ ನಾವು ಏನು ತೊಯಿಸಿದರೆ ಅಂದ್ರೆ ಆ ತೊಯ್ದಂತಹ ಮಹಾತ್ಮನನ್ನು, ದಟ್ ಮೀನ್ಸ್ ದಿ ಮಹಾತ್ಮಾಸ್ಗೆ ಈ ಭಕ್ತಿ ಅನ್ನುವ ರಸ ಒಂದು ಶೀಲ್ಡಿಂಗ್ ಲೇಯರ್ ತರಹ ಕೆಲಸ ಮಾಡುತ್ತೆ. ಅವರು ಅದರಿಂದ ಪ್ರೊಟೆಕ್ಟೆಡ್ ಆಗಿರ್ತಾರೆ. ಅವರನ್ನು ಬಾಧಿಸವು ಭವದೊಳಗೆ ಇದ್ದರೆಯೂ, ಭವ ಈ ಸಂಸಾರದ ಒಳಗೆ ಇದ್ದರೆ ಕೂಡ ಅಂದ್ರೆ ಈ ಮಹಾತ್ಮರು ಯಾರಾದರೆ ಭಕ್ತಿ ಅನ್ನುವ ಈ ಕವಚವನ್ನು, ಈ ಲೇಯರ್ ಅನ್ನು ಹಾಕೊಂಡಿದ್ದರೆ, ಅವರು ಈ ಸಂಸಾರದೊಳಗೆ ಇದ್ದರೆ ಕೂಡ ಸರಿ, ದುರಿತ ರಾಶಿಗಳು, ಪಾಪರಾಶಿಗಳು ಅವರನ್ನು ಬಾಧೆ ಮಾಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕಂಪೇರಿಸನ್ ಯಾವುದರೊಳಗೆ, ಬೆಂಕಿಯನ್ನು ಪಾಪರಾಶಿಗಳ ಜೊತೆಯಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ. ಆ ಬೆಳಿ ಬಟ್ಟೆ, ಶಿತವಸನ, ಪವಿತ್ರವಾದಂತಹ ಬಟ್ಟೆಯನ್ನು ಮಹಾತ್ಮರ ಜೊತೆಯಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ. ಆ ಸ್ಪೆಷಲ್ ಸಬ್ಸ್ಟೆನ್ಸ್, ರಸ ವಿಶೇಷ, ಸ್ಪೆಷಲ್ ಕೆಮಿಕಲ್ ಸಬ್ಸ್ಟೆನ್ಸ್ ಯಾವುದಾದರೂ ಒಂದು ಪ್ರೊಟೆಕ್ಟಿವ್ ಲೇಯರ್ ಕೆಲಸ ಮಾಡುತ್ತೋ ಅದನ್ನು ಭಕ್ತಿ ಅನ್ನುವ ರಸದಿಂದ ಕಂಪೇರ್ ಮಾಡ್ತಾ ಇದ್ದಾರೆ. ಭಕ್ತಿ ಅನ್ನುವ ರಸವನ್ನು ಆ ಸಬ್ಸ್ಟೆನ್ಸ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಈ ವಿಧವಾಗಿ ಆ ತ್ರಿಶಿರ ದೂಷಣ ವೈರಿ ಅಂತ ಹೇಳುವುದು ರಾಮಚಂದ್ರ ದೇವರು. ಆ ರಾಮಚಂದ್ರ ದೇವರು ಏನು ಮಾಡ್ತಾರೆ, ನಮ್ಮನ್ನು ಕಾಪಾಡ್ತಾ ಇರ್ತಾರೆ. ಸೊ ಈ ವಿಧವಾಗಿ ರಸ ವಿಶೇಷದ ಒಳಗಿರುವಂತಹ ಬಟ್ಟೆಯನ್ನು ನಾವು ಬೆಂಕಿಯಲ್ಲಿ ಹಾಕಿದರೂ ಏನು ಆಗೋದಿಲ್ಲ, ಅದೇ ವಿಧವಾಗಿ ಈ ಸಂಸಾರದಲ್ಲಿ ಹಾಕಿದರೂ ಕೂಡ ಆ ಬೆಂಕಿಯಂತೆ ಇರುವಂತಹ ಈ ಪಾಪರಾಶಿಗಳು ಆ ಮಹಾತ್ಮರನ್ನು ಏನು ಮಾಡೋದಿಲ್ಲ, ಏನು ತೊಂದರೆ ಕೊಡೋದಿಲ್ಲ, ಅವರನ್ನು ಕಾಪಾಡ್ತಾ ಇರುತ್ತೆ. ಇಲ್ಲಿ ಪಿತೃಗಣ ಸಂಧಿಯಲ್ಲಿ ಇದು ಹಾಗೆ ಅನ್ವಯವಾಗುತ್ತೆ ಅಂತ ಹೇಳಿದರೆ ನಮಗೆ ಎರಡು ವಿಧವಾಗಿ ಅನ್ವಯ ಆಗುತ್ತೆ. ಏನು, ಇಲ್ಲಿ ಮಹಾತ್ಮರು ಭಕ್ತಿಯಲ್ಲಿ ತೊಯ್ದಿರಬೇಕು ಅಂದ್ರೆ ಏನು, ಈ ಮಹಾತ್ಮರು ಯಾರು? ನಮಗೆ ತಾರತಮ್ಯತಃ ವಾಯುದೇವರು ಹಿಡ್ಕೊಂಡು ಎಲ್ಲರೂ ಕೂಡ ಅವರ ಕೆಳಗಿರುವಂತಹ ತತ್ವಾಭಿಮಾನಿ ದೇವತೆಗಳು, ಅವರ ಕೆಳಗಿರುವಂತಹ ಪಿತೃಗಣ, ಪಿತೃ ದೇವತೆಗಳು ಯಾರಿದ್ದಾರೆ ಅವರು, ಅವರಿಂದ ಪೋಷಿಸಲ್ಪಡುವಂತಹ ನಮಗೆ ಹೋಗಿದಂತಹ ಗ್ರ್ಯಾಂಡ್ ಪೇರೆಂಟ್ಸ್, ಗ್ರೇಟ್ ಗ್ರ್ಯಾಂಡ್ಸ್, ನಮ್ಮ ಆನ್ಸೆಸ್ಟರ್ಸ್ ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಅಂದ್ರೆ ಈ ಪ್ರಪಂಚವನ್ನು ಬಿಟ್ಟು ಹೋದಂತಹ ಅವರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಅವರವರ ಯೋಗ್ಯತಾನುಸಾರ ಅವರು ಮಹಾತ್ಮರಾಗಿದ್ದಾರೆ. ಅವರನ್ನು ಪರಮಾತ್ಮ, ಅವರು ಒಳ್ಳೆಯವರಾಗಿದ್ದರೆ ಪರಮಾತ್ಮ ಅವರನ್ನು ಕಾಪಾಡ್ತಾನೆ. ಅವರಿಗೆ ಪಾಪಗಳು ಬಂದು ಅವ್ರಿಗೆ ಏನಾಯ್ತು ಆಯ್ತೋ, ಅವ್ರು ಮರಣ ಆಗಿಬಿಟ್ಟರು, ಸತ್ತು ಹೋಗಿದ್ದ ಅವರಿಗೆ ಅವ್ರಿಗೆ ಏನೇನು ಎಷ್ಟು ಕಷ್ಟಗಳು ಬರ್ತಾ ಇದೋ, ಏನು ಬರ್ತಾ ಇದೋ ಅಂತೇಳಿ ನಾವು ಗೊಂದಲಕ್ಕೆ ಒಳಗಾಗಬೇಕಾಗಿಲ್ಲ. ಅವರವರ ಯೋಗ್ಯತಾನುಸಾರ ಅವರನ್ನು ಪರಮಾತ್ಮ ಕಾಪಾಡ್ತಾ ಇರ್ತಾನೆ. ನಾವೇನು ಮಾಡಬೇಕಂದ್ರೆ ನಾವು ಆ ಭಕ್ತಿರಸ, ಅಂದ್ರೆ ಅವರ ಮೇಲೆ ಇರುವ ಭಕ್ತಿಯಿಂದ ನಾವು, ಶ್ರದ್ಧೆಯಿಂದ ನಾವು ಅವರನ್ನು ಆ ಪಿತೃಗಣ ಪಿತೃದೇವತೆಗಳನ್ನು, ಅವರ ಮೇಲಿರುವಂತಹ ಸಮಸ್ತ ದೇವತೆಗಳನ್ನು ಎಲ್ಲರನ್ನೂ ಕೂಡ ನಾವು ಯಾವಾಗಲೂ ಸಂಸ್ಮರಣೆ ಮಾಡಿ ಅವರನ್ನು ಭಕ್ತಿಪೂರ್ವಕವಾಗಿ ನಾವು ಆರಾಧನೆ ಮಾಡಿದರೆ ಅವರೆಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡ್ತಾರೆ. ಅವು ನಮ್ಮನ್ನು ಕಾಪಾಡುತ್ತೆ. ಸೊ ದೇ ಪ್ರೊಟೆಕ್ಟ್ ಅಸ್ ಆಲ್ಸೋ. ಸೊ ಈ ವಿಧವಾಗಿ ಈ ಭಕ್ತಿ ರಸವನ್ನು ನಾವು ಧಾರಣೆ ಮಾಡಬೇಕಂತ ಹೇಳಿದರೆ ಅದರಲ್ಲಿ ಅನೇಕ ವಿಧವಾದ ಸ್ಟೆಪ್ಸ್ ಇದೆ. ಅದರಲ್ಲಿ ಒಂದಾದ ಸ್ಟೆಪ್ಸ್ ಏನಂದ್ರೆ, ಇಲ್ಲಿ ಈ ಪಿತೃಗಣಗಳನ್ನೆಲ್ಲರನ್ನು ಕೂಡ ನಾವು ಯಾವಾಗಲೂ ಇದ್ದಾರೆ ಅನ್ನುವ ನಂಬಿಕೆಯಿಂದ, ವಿಶ್ವಾಸದಿಂದ ನಾವು ಅವರನ್ನು ತಿಳ್ಕೊಂಡಿರಬೇಕು. ಅವರ ಒಳಗೆ ಅಂತರ್ಗತನಾಗಿರುವಂತಹ ಪರಮಾತ್ಮನನ್ನು ಯಾವಾಗಲೂ ಧ್ಯಾನ ಮಾಡ್ತಾ ಇರಬೇಕು. ಆ ಪರಮಾತ್ಮನ ಮೇಲೆ ಆ ಭಕ್ತಿ ಅನ್ನುವ ರಸವನ್ನು ತುಂಬಿಸಿ ಇರಬೇಕು ಅನ್ನುವ ಭಾವನೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ರಸ ವಿಶೇಷದೊಳು ಅತಿ ವಿಮಲ ಸಿತ ವಶನ ತೋಯಿಸಿ ಅಗ್ನಿಯೊಳಗಿಡೆ ಪಸರಿಸುವುದು ಪ್ರಕಾಶ ನಸು ಉಂದದಲೆ ಸರ್ವತ್ರ ತ್ರಿಶಿರ ದೂಷಣವೈರಿ ಭಕ್ತಿ ಸುರಸದಿ ತೊಯ್ದ ಮಹಾತ್ಮರನ್ನು ಬಾಧಿಸವು ಭವದೊಳಗೆ ಇದ್ದರೆಯೂ ಸರಿ ದುರಿತ ರಾಶಿಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ 29ನೇ ಪದ್ಯ, ನೆಕ್ಸ್ಟ್ ಪದ್ಯ ಇದು. ಇಲ್ಲಿ ಕೂಡ ಒಂದು ಒಳ್ಳೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮಿಯ ಉಪಾಸನೆಯನ್ನು ಹೇಳ್ತಾ ಇದ್ದಾರೆ. ವಾರಿ ನಿಧಿಯೊಳಗೆ ಅಖಿಲ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರಗೈಯುತ ಪರಮ ಮೋದದಲ್ಲಿಪ್ಪತೆರನಂತೆ ಮೂರು ಗುಣಗಳ ಮಾನಿ ಎಣಿಸುವ ಶ್ರೀ ರಮಾರೂಪಗಳು ಹರಿಯಲಿ ತೋರುತ್ತಿಪ್ಪವು ಸರ್ವಕಾಲದಿ ಸಮರಹಿತವೆನಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ವಾರಿನಿಧಿ, ವಾರಿ ಅಂದ್ರೆ ನೀರು, ವಾರಿನಿಧಿ ಅಂದರೆ ಸಮುದ್ರಕ್ಕೆ ವಾರಿನಿಧಿ, ವಾರಿಧಿ, ವಾರ್ಧಿ ಅಂತ ಹೇಳಿ ಕರ್ತಾರೆ. ಈ ವಾರಿನಿಧಿ ಅಂತ ಪಯೋನಿಧಿ ಆದಂತಹ ಸಮುದ್ರದ ಒಳಗೆ ಇರುವಂತಹ ಸಮಸ್ತವಾದ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ಬೇರೆ 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 ಅಂದ್ರೆ ಮೆನಿ ರಿವರ್ಸ್ ದೇ ಗೋ ಅಂಡ್ ಜಾಯಿನ್ ದಿ ಓಷನ್. ಸೊ ಈ ಅನೇಕ ವಿಧವಾದ ನದಿಗಳು ಸಮುದ್ರದಲ್ಲಿ ಹೋಗಿ ಸೇರಿದಾಗ ಬೇರೆ ಬೇರೆ ನಿರಂತರದಲ್ಲಿ ವಿಹಾರ ಗೈವುತ ಅವು ಆ ನದಿಗಳು ವಿಹಾರ ಅಂದ್ರೆ ದೇ ಜಸ್ಟ್ ಗೋ ಸೋ ಮೆನಿ ಪ್ಯಾಥ್ಸ್ ತಗೊಂಡು ಹೋಗಿ ಸಮುದ್ರದಲ್ಲಿ ಸೇರುತ್ತೆ. ಈ ವಿಹಾರ ಗೈವುತ ಪರಮ ಮೋದದಲ್ಲಿ ಇಪ್ಪತ್ತೆರನಂತೆ ಅವು ಪರಮ ಮೋದದಲ್ಲಿರುವಂತಹದ್ದು ಅಂದ್ರೆ ನದಿಗಳ ಅಭಿಮಾನಿ ದೇವತೆಗಳು ಆ ಸಮುದ್ರದಲ್ಲಿ ಹೋಗಿ ಸೇರಿದಾಗ ಆ ಸಮುದ್ರ ದೇವತೆಯನ್ನು ಸೇರಿದ್ದೀವಿ ಅಂತ ಹೇಳಿ ಅವರೆಲ್ಲರೂ ಆನಂದದಿಂದ ಇರ್ತಾರೆ. ಈ ವಿಧವಾಗಿ ಇದ್ದಂತೆ ತೆರನಂತೆ ಮೂರು ಗುಣಗಳ ಮಾನಿ ಎನಿಸುವ, ಮೂರು ಗುಣಗಳೇನು ಸತ್ವರಜಸ್ತಮೋ ಗುಣಗಳು, ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿನಿ ಅಂತ ಕರೆಯಲ್ಪಡುವಂತಹ ಸತ್ವ ರಜಸ್ತಮೋ ಗುಣ ಶ್ರೀ ಭೂ ದುರ್ಗಾ, ಶ್ರೀ ರೂಪದಲ್ಲಿ ಸತ್ವಗುಣ ಅಭಿಮಾನಿಯಾಗಿದ್ದಾಳೆ, ಭೂರೂಪದಲ್ಲಿ ರಜೋಗುಣ ಅಭಿಮಾನಿಯಾಗಿದ್ದಾಳೆ, ದುರ್ಗಾ ರೂಪದಲ್ಲಿ ತಮೋ ಗುಣಕ್ಕೆ ಅಭಿಮಾನಿಯಾಗಿರುವಂತಹ ಮೂರು ರೂಪದಲ್ಲಿ ಇರುವಂತಹ ಈ ರಮಾದೇವಿ ಲಕ್ಷ್ಮೀದೇವಿಯ ಮೂರು ರೂಪಗಳು ಕೂಡ ಹರಿಯಲಿ ತೋರುತ್ತಿಪ್ಪವು ಸರ್ವ. ಈ ಮೂರು ರೂಪಗಳೇ ಅಲ್ಲದೆ ಈ ಮೂರು ಗುಣಗಳಿಂದ ಬರುವಂತಹ ಅನೇಕ ವಸ್ತುಗಳು ಯಾವ್ದಿದೋ ಈ ಸಮಸ್ತ ವಸ್ತುಗಳು ಅಂದ್ರೆ ಜಲಪದಾರ್ಥಗಳು ಯಾವ್ದಾವ್ದು ಅದೆಲ್ಲದರೊಳಗೆ ಕೂಡ ಲಕ್ಷ್ಮೀದೇವಿ ತಾನು ಅಭಿಮಾನಿಯಾಗಿದ್ದಾಳೆ. ಇಷ್ಟರ ವಸ್ತು ಅನಂತವಾದ ವಸ್ತುಗಳಲ್ಲಿ ಅಭಿಮಾನಿಯಾಗಿರುವಂತಹ ಲಕ್ಷ್ಮೀದೇವಿ ಆ ಪರಮಾತ್ಮನನ್ನು ಸರ್ವಕಾಲದಿ ಎಲ್ಲ ಕಾಲಗಳಲ್ಲಿಯೂ ಕೂಡ ಸಮರಹಿತವೆನಿಸಿ ಇರುವಂತಹ ಪರಮಾತ್ಮನ ರೂಪಗಳು, ಆ ಲಕ್ಷ್ಮಿಯ ರೂಪಗಳೇನು ಮಾಡುತ್ತೆ, ಆ ಪರಮಾತ್ಮನ ಹರಿಯಲ್ಲಿ ತೋರುತ್ತಿಪ್ಪವು, ಹರಿಯಲ್ಲಿ ತೋರಿಸಿಕೊಡ್ತಾ ಇದೆ ಸರ್ವಕಾಲದಿ ಸಮರಹಿತವೆನಿಸಿ. ಇಲ್ಲಿ ರಮಾರೂಪಗಳು ಸಮರಹಿತವು ಅಂತ ಹೇಳ್ತಾ ಇದ್ದಾರೆ. ರಮಾರೂಪಗಳು ಸಮರಹಿತವಲ್ಲ, ಪರಮಾತ್ಮನ ರೂಪಗಳು ತಾನೇ ಸಮರಹಿತವು. ಸಮರಹಿತವು ಅಂದ್ರೆ ಹ್ಯಾವಿಂಗ್ ನೋ ಈಕ್ವಲ್ ಅಂತೇಳಿ. ಇಲ್ಲಿ ಹೇಗೆ ಅನ್ವಯ ಮಾಡೋದು ಅಂತ ಹೇಳಿದ್ರೆ ಎರಡು ವಿಧವಾಗಿ ಅನ್ವಯ ಮಾಡಬೇಕು ನಾವು. ಹೇಗೆ ಅಂತ ಹೇಳಿದ್ರೆ ರಮಾರೂಪಗಳು ಸಮರಹಿತ ಅಂತ ಹೇಳಿದೆ. ರಮಾರೂಪಗಳಿಗೆ ರಮಕ್ಕಿಂತ ಕಳಗಿರುವವರು ಯಾರೂ ಕೂಡ ಸಮರಿಲ್ಲ, ಸಮರಹಿತರು. ಅಷ್ಟೇ ಅಲ್ಲದೆ ರಮಾದೇವಿ ಕೂಡ ಪರಮಾತ್ಮನಿಗೆ ಸಮರಹಿತಳು, ಅಂದ್ರೆ ಶೀ ಇಸ್ ನಾಟ್ ಈಕ್ವಲ್ ಟು ಪರಮಾತ್ಮ. ಅಂದ್ರೆ ಮಿಕ್ಕವರ ಜೊತೆಯಲ್ಲಿ ಕಂಪೇರ್ ಮಾಡಿದಾಗ ರಮಾ ಇಸ್ ನಾಟ್ ಈಕ್ವಲ್ ಟು ದೇಮ್, ಶಿ ಇಸ್ ಮಚ್ ಮೋರ್ ದ್ಯಾನ್ ಅದರ್ಸ್. ಪರಮಾತ್ಮನ ಜೊತೆಯಲ್ಲಿ ಮಾಡುವಾಗ ಪರಮಾತ್ಮನಿಗೆ ಈಕ್ವಲ್ ಆಗಲ್ಲ, ಪರಮಾತ್ಮನಿಗಿಂತಲೂ ಬಹಳ ಕಮ್ಮಿಯಾಗಿದ್ದಾಳೆ. ಸೊ ಈ ವಿಧವಾಗಿರುವಂತಹ ರಮಾರೂಪಗಳು ಹರಿಯ ರೂಪಗಳಿಗೆ ಸಮರಹಿತ. ಸೊ ಇಲ್ಲಿ ಸಮರಹಿತವೆನಿಸಿ ಅಂದ್ರೆ ಪರಮಾತ್ಮನ ರೂಪಗಳಿಗೆ ಯಾವುದಿದೋ ಅಂತಹ ರೂಪಗಳಿಗೆ ತಾನು ಸಮನಲ್ಲ ಅಂತೇಳಿ ಇರುವಂತಹ ಲಕ್ಷ್ಮೀದೇವಿ. ಆದರೆ ಹಾಗಿದ್ದರೂ ಕೂಡ ಲಕ್ಷ್ಮೀದೇವಿ ರೂಪಗಳು ಯಾವಾಗಲೂ ಕೂಡ ಅಪರಿಚ್ಛಿನ್ನವಾಗಿ ಪರಮ ಅಂದ್ರೆ ಇಲ್ಲಿ ಸಮುದ್ರ ನದಿಗಳು, ಸಮುದ್ರದಲ್ಲಿ ನದಿ ಹೋಗಿ ಸೇರಿದಾಗ ಏನಾಗುತ್ತೆ, ಸಮುದ್ರದಲ್ಲಿ ನದಿಗಳು ವ್ಯಾಪಿಸಿ ಇರುತ್ತೆ. ಆದರೆ ಸಮುದ್ರಕ್ಕೆ ಅನಂತತ್ವ ಇದೆ, ನದಿಗಳಿಗೆ ಅನಂತತ್ವ ಇಲ್ಲ. ಪರಮಾತ್ಮನಿಗೆ ಅನಂತತ್ವ ಇದೆ, ಲಕ್ಷ್ಮೀದೇವಿಗೆ ಅನಂತತ್ವ ಅಂತ ಹೇಳಿದರೆ ಯಾವಿಧವಾದ ಅನಂತತ್ವ ಇಲ್ಲ, ಗುಣಗಳಲ್ಲಿ ಅನಂತತ್ವ ಇಲ್ಲ. ಆದರೆ ಸಮನಾಖಿಲ ಮಾತಸ್ತ್ವ ಅಮನಾತತ ಯೋಗಿನಿ ಅಂತ ಹೇಳಿದಂತೆ ಲಕ್ಷ್ಮೀದೇವಿಗೆ ಸಮನ ಅಂತ ಹೇಳ್ತಾರೆ. ಅಂದ್ರೆ ಸಮವ್ಯಾಪ್ತಿ ಉಳ್ಳವಳು, ತತತ್ವ ಇರುವ ಅಂದ್ರೆ ಪರಮಾತ್ಮನ ಜೊತೆಲಿ ದೇಶತಃ ಕಾಲತಃ ಸಮಾನವಾದಂತಹ ವ್ಯಾಪ್ತಿ ಉಳ್ಳವರು. ಅಂದ್ರೆ ಶೀ ಈಸ್ ಪ್ರೆಸೆಂಟ್ ಎವ್ರಿವೇರ್, ಎಲ್ಲೆಲ್ಲಿ ಪರಮಾತ್ಮನ ಯಾವ ಯಾವ ರೂಪವಿದೋ ಅಷ್ಟು ರೂಪಗಳಿಗೆ ಅಷ್ಟು ತಾನು ರೂಪಗಳನ್ನು ತಗೊಂಡು ಸಮಾನವಾದ ಸಂಖ್ಯೆಯಲ್ಲಿ ಪರಮಾತ್ಮನ ರೂಪಗಳನ್ನು ಅನಂತಾನಂತ ರೂಪಗಳನ್ನು ತಾನು ಕೂಡ ಅನಂತಾನಂತ ರೂಪಗಳನ್ನು ತಗೊಂಡು ಪರಮಾತ್ಮನ ನಿತ್ಯ ಸೇವೆಯನ್ನು ಮಾಡ್ತಾ ಇರ್ತಾರೆ ಲಕ್ಷ್ಮೀದೇವಿ. ಕಾಲತಃ ಕೂಡ ಅಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಿತ್ಯ ಅವಿಯೋಗಿನಿಯಾಗಿ ನಿತ್ಯ ಮುಕ್ತಳಾದಂತಹ ಲಕ್ಷ್ಮೀದೇವಿ ಪರಮಾತ್ಮನನ್ನು ಸರ್ವ ಕಾಲಗಳಲ್ಲಿಯೂ ಕೂಡ ಅದಕ್ಕೆ ಸರ್ವಕಾಲದಿ ಸಮರಹಿತವೆನಿಸಿ ಎಲ್ಲ ಕಾಲಗಳಲ್ಲಿಯೂ ಇದ್ದಾಳೆ. ಅಂದ್ರೆ ಕಾಲತಃ ಸಮತ್ವ ಇದೆ, ದೇಶತಃ ಸಮತ್ವ ಇದೆ, ಆದರೆ ಗುಣತಃ ಸಮತ್ವ ಇಲ್ಲ. ಅದಕ್ಕೆ ಸಮರಹಿತವು ಅಂದ್ರೆ ಪರಮಾತ್ಮನಿಗೆ ಸಮತ್ವ ಇಲ್ಲ, ಅಂದ್ರೆ ಶಿ ಇಸ್ ನಾಟ್ ಈಕ್ವಲ್ ಇನ್ ಎವ್ರಿ ರೆಸ್ಪೆಕ್ಟ್ ಪರಮಾತ್ಮ. ಆದರೆ ಕೇವಲ ಸಮತ್ವ ಎಲ್ಲಿದೆ ಅಂತ ಹೇಳಿದ್ರೆ ದೇಶತಃ ಕಾಲತಃ ಮಾತ್ರ ಸಮತ್ವ ಇದೆ. ಆ ನದಿಯಲ್ಲಿ ಹೇಗಾದರೆ ವಿಯೋಗವಿಲ್ಲದೆ ಆ ನದಿ ಸಮುದ್ರದಲ್ಲಿ ಸಮುದ್ರದಲ್ಲಿ ಸೇರಿದಾಗ ನದಿಯನ್ನು ಸಮುದ್ರವನ್ನು ಬಿಡಿಸಲಿಕ್ಕಾಗೋದಿಲ್ಲ. ಒನ್ಸ್ ದ ನದಿ ಗೋಸ್ ಇನ್ ಜಾಯಿನ್ಸ್. ಸೊ ಈ ವಿಧವಾಗಿ ಲಕ್ಷ್ಮೀದೇವಿ ಪರಮಾತ್ಮನನ್ನು ಬಿಟ್ಟು ಇರೋದಿಲ್ಲ. ಸೊ ನಿತ್ಯ ವಿಯೋಗಿನಿಯಾಗಿದ್ದಾಳೆ ಅನ್ನುವುದನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾಳೆ. ಸೊ ಈ ವಿಧವಾಗಿ ಇರುವಂತಹ ಆ ಲಕ್ಷ್ಮಿಯ ಉಪಾಸನಾ ಕ್ರಮವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಮಗೆ ನಾವು ಈ ಎಲ್ಲ ದೇವತೆಗಳನ್ನು ಯಾರಾದರೂ ಪಿತೃ ದೇವತೆಗಳನ್ನು ಅವರವರ ಅಂತರ್ಗತರಾಗಿರುವಂತಹ ಅವರ ನಿಯಾಮಕರಾಗಿರುವಂತಹ ತತ್ವಾಭಿಮಾನಿ ದೇವತೆಗಳು ಅವರಂತರ್ಗತನಾಗಿರುವಂತಹ ವಾಯುದೇವರು ಅವರಂತರ್ಗತನಾಗಿರುವ ಪರಮಾತ್ಮನ ನಾವು ಉಪಾಸನೆ ಮಾಡುವಾಗ ಆ ಪರಮಾತ್ಮ ಎಷ್ಟೆಷ್ಟು ಅನಂತಾನಂತ ರೂಪಗಳನ್ನು ತಾಳಿ ಇರ್ತಾನೋ ಅಷ್ಟು ರೂಪಗಳನ್ನು ಲಕ್ಷ್ಮೀದೇವಿ ತಾನು ಕೂಡ ಸ್ವೀಕಾರ ಮಾಡಿ ಪರಮಾತ್ಮನ ಜತೆ ಜತೆ ಜತೆಲೇ ಇರ್ತಾಳೆ. ಸೊ ನಾವು ಎಲ್ಲ ಶ್ರಾದ್ದ ಕಾರ್ಯಗಳಲ್ಲಿಯೂ ಮಾಡುವ ಕಾರ್ಯ ಎಲ್ಲದರೊಳಗೂ ಕೂಡ ಪರಮಾತ್ಮನ ರೂಪಗಳನ್ನು ಧ್ಯಾನ ಮಾಡುವಾಗ ಅದರ ಜತೆಯಲ್ಲಿ ಲಕ್ಷ್ಮಿಯ ರೂಪಗಳನ್ನು ಕೂಡ ಅಷ್ಟು ರೂಪಗಳನ್ನು ನಾವು ಧ್ಯಾನ ಮಾಡಬೇಕು ಅನ್ನುವ ಒಂದು ಅಂಶವನ್ನು ವಿಶೇಷವನ್ನು ನಮಗೆ ಹೇಳುವುದಕ್ಕಾಗಿ ಈ ಶ್ಲೋಕ ಆ ಪದ್ಯವನ್ನು ಹೇಳಿದ್ದಾರೆ. ಸೊ ಲಕ್ಷ್ಮಿಯ ಒಂದು ಧ್ಯಾನ ವಿಶೇಷವನ್ನು ಹೇಗೆ ಮಾಡಬೇಕು ಪರಮಾತ್ಮ ಜೊತೆಯಲ್ಲಿ ಅನ್ನುವ ವಿಷಯವನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ವಾರಿ ನಿಧಿಯೊಳಗೆ ಅಖಿಲ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರಗೈವುತ ಪರಮ ಮೋದದಲ್ಲಿ ಇಪ್ಪತ್ತೆರನಂತೆ ಮೂರು ಗುಣಗಳ ಮಾನಿ ಎನಿಸುವ ಶ್ರೀ ರಮಾರೂಪಗಳು ಹರಿಯಲಿ ತೋರುತಿಪ್ಪವು ಸರ್ವಕಾಲದಿ ಸಮರಹಿತವೆನಿಸಿ ಅಂತೇಳಿ 29ನೇ ಪದ್ಯದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಇಲ್ಲಿ ನೆಕ್ಸ್ಟ್ ಪದ್ಯ, ನೆಕ್ಸ್ಟ್ ಎರಡು ಪದ್ಯಗಳಲ್ಲಿ, ನೆಕ್ಸ್ಟ್ ಎಸ್ಪೆಷಲಿ ನೆಕ್ಸ್ಟ್ ಪದ್ಯದಲ್ಲಿ ತಮ್ಮ ವಿನಯ ರೂಪಕವಾದಂತಹ ಹಂಬಲ್ ಸಬ್ಮಿಷನ್ ಆಫ್ ಹಿಸ್ ವರ್ಕ್ ಅದನ್ನು ಮಾಡ್ತಾ ಇದ್ದಾರೆ ಜಗನ್ನಾಥ ದಾಸರು. ಕೋಕನದ ಸಖನು ಉದಯ ಘೋಕಾಲೋಕನಕ್ಕೆ ಸೊಗಸದಿರೆ ಭಾಸ್ಕರ ತಾ ಕಳಂಕನೆ ಈ ಕುತಿಪತಿ ಜಗನ್ನಾಥನಿರೇ ಸ್ವೀಕರಿಸಿ ಸುಖಪಡಲು ಅರಿಯದ ಅವಿವೇಕಿಗಳು ನಿಂದಿಸಿದರೆ ಏನು ಅಹುದು ಈ ಕವಿತ್ವವ ಕೇಳಿ ಸುಖ ಪಡೆದಿಹರೇ ಕೋವಿದರು ಅಂಥೇಳಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಬಿಡಿಸುವುದೇ ಹಾಕಬೇಕಂದ್ರೆ ಸುಖ ಪಡಲರಿಯದ ಅವಿವೇಕಿಗಳು. ಸೊ ಸುಖ ಪಡಲರಿಯದ ಅವಿವೇಕಿಗಳು ಅಂತ ಹೇಳಿದ್ದಾರೆ ಅಲ್ಲಿ, ಅರಿಯದ ಅವಿವೇಕಿಗಳು ಅಂತ ನಾವು ಬಿಡಿಸಬೇಕು. ಸೊ ಇಲ್ಲಿ ಕೋಕನದನು ಸಖ ಅಂತ ಹೇಳಿದ್ದಾರೆ. ಕೋಕನದ ಅಂದ್ರೆ ನಮಗೆ ತಾಮರ ಹೂವಿಗೆ ಕೆಂಪನ ತಾಮರೆಗೆ ಕೋಕನದ ಅಂತ ಕರೀತಾರೆ. ಬೆಳ್ಳನ ವೈಟ್ ಲೋಟಸ್ ಫ್ಲೋರ್ ಇದ್ರೆ ಅದಕ್ಕೆ ಪುಂಡರೀಕ ಅಂತ ಕರೆಯೋದು, ಕೆಂಪಗೆ ಲೋಟಸ್ ಫ್ಲೋರ್ ಇದ್ರೆ ಅದಕ್ಕೆ ಕೋಕನಾದ ಅಂತ ಕರೆಯೋದು, ನೀಲವಾಗಿ ಬ್ಲೂ ಕಲರ್ ಲೋಟಸ್ ಇದ್ದರೆ ಅದಕ್ಕೆ ಉತ್ಪಲ ಅಂತ ಕರೆಯೋದು, ಇದೆಲ್ಲ ಪ್ರಖ್ಯಾತವಾದ ಯೂಸೇಜಸ್ ಇದೆ. ಸೊ ಇಲ್ಲಿ ಕೋಕನದ ಅಂತ ಹೇಳಿದ್ರೆ ಕೆಂಪನ ತಾಮರ ಹೂವು ಅಂದ್ರೆ ಬೇಸಿಕ್ ಆಗಿ ಎಲ್ಲ ಆಲ್ ದ ಲೋಟಸ್ ಫ್ಲವರ್ಸ್ ಅದಕ್ಕೆ ಸಖ ಅಂತ ಹೇಳಿದ್ರೆ ಸೂರ್ಯ. ಸೊ ಇಲ್ಲಿ ಕೋಕನದ ಸಖ ಅಂತ ಮುಖ್ಯವಾಗಿ ಹೇಳುವುದು ಕೆಂಪಾಗಿರುವಂತಹ ತಾಮರ ಹೂವಿಗೆ ಸಖನಾಗಿ ಇರುವಂತಹ ಸೂರ್ಯ ಅಂತ ಹೇಳ್ತಾ ಇದ್ದಾರೆ. ಈ ಸೂರ್ಯ ಉದಯ ಮಾಡಿದರೆ, ಸೂರ್ಯೋದಯವಾದರೆ, ಕೋಕನದ ಸಖನ ಉದಯ, ಈ ವಿಧವಾದ ಸೂರ್ಯನ ಉದಯ ಆದರೆ ಗೂಕ ಆಲೋಕನಕ್ಕೆ ಸೊಗಸಿದ್ರೆ, ಗೂಕ ಆಲೋಕನಕ್ಕೆ, ಗೂಕ ಅಂತ ಹೇಳಿದ್ರೆ ಗೂಗಿ ಔಲ್ ಅಂತೀವಲ್ವ ನಾವು, ಔಲ್ ಔಲ್ ಇಟ್ ಡಸಂಟ್ ಲೈಕ್ಸ್, ಅದು ಯಾವಾಗ ನೈಟ್ ರಾತ್ರಿ ಅದಕ್ಕೆ ಇಷ್ಟವಾಗುತ್ತೆ. ಬೆಳಿಗ್ಗೆ ಸೂರ್ಯೋದಯ ಆದರೆ ಇಟ್ ಕರ್ಸಸ್, ಏನಪ್ಪಾ ನಮಗೆ ಈ ಸೂರ್ಯೋದಯ ಆಯ್ತು ಅಂತ ಹೇಳಿ ಸೂರ್ಯನ ಬೈಕೊಳ್ಳುತ್ತೆ. ಸೊ ಇಟ್ ಜಸ್ಟ್ ಬ್ಲೇ ಅಂದ್ರೆ ಇದೆಲ್ಲ ಜಸ್ಟ್ ಒಂದು ವಿಧವಾದ ಕವಿತಾ ವಿಶೇಷವಾದ ಇಮ್ಯಾಜಿನೇಷನ್ ಇರಬೇಕು. ಅಂದ್ರೆ ಹೇಗಾದರೆ ಈ ವಿಧವಾದ ಗೂಗಿ ಔಲ್ ಏನು ಮಾಡುತ್ತೆ, ಸೂರ್ಯೋದಯವಾದಾಗ ಆ ಸೂರ್ಯನ ಉದಯವನ್ನು, ಸೂರ್ಯನನ್ನು ಬೈಸುತ್ತೆ. ಇದು ಏನು ಸೂರ್ಯ ನಮಗೆ ಎಷ್ಟು ಒಂದು ತೊಂದರೆ ಕೊಡ್ತಾ ಇದ್ದಾನೆ ಅಂಥೇಳಿ, ಈ ಸೂರ್ಯನ ಬೇಕಾಗಿಲ್ಲಪ್ಪ, ಐ ಡೋಂಟ್ ವಾಂಟ್ ದಿಸ್ ಸೂರ್ಯ ಅಂಥೇಳಿ ಆ ಗೂಗಿ ಅದರ ಆಲೋಕನಕ್ಕೆ ಅಂದ್ರೆ ನೋಡುವುದಕ್ಕೆ, ಅದು ನೋಡುವುದಕ್ಕೇನು ಸೊಗಸಿದಿರೆ, ಸೂರ್ಯ ಕಾಣಿಸಿಕೊಟ್ರೆ ಇಟ್ ಡಸಂಟ್ ಫೀಲ್ ಹ್ಯಾಪಿ ಅಬೌಟ್ ಇಟ್. ಅದು ಭಾಸ್ಕರ, ಸೊ ಆವಾಗ ಏನಾಗುತ್ತೆ, ಭಾಸ್ಕರ ತಾ ಕಳಂಕಳನೆ, ಈ ವಿಧವಾದ ಗೂಕದ ಆಲೋಕನೆಗೆ ನೋಡುವುದಕ್ಕೆ ಸೊಗಸದಿರೆ, ಈ ಸೂರ್ಯೋದಯ ಒಳ್ಳೇದಾಗದೇ ಇದ್ದರೆ, ಸೊಗಸದೆ ಇರೋದಂತ ಹೇಳಿದ್ರೆ ಏನು ಸೊಗಸಾಗಿರುವುದಿಲ್ಲ ಅಂತ, ದಟ್ ಮೀನ್ಸ್ ಇಟ್ ಡಸಂಟ್ ಗೆಟ್ ಪ್ಲೀಸ್ಡ್, ಇಟ್ ಡಸಂಟ್ ಬಿಕಮ್ ಹ್ಯಾಪಿ. ಅಂದ್ರೆ ಸೊಗಸೋದು ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಎಕ್ಸೈಟೆಡ್, ಇಟ್ ಡಸಂಟ್ ಗೆಟ್ ಎಕ್ಸೈಟೆಡ್. ಅದಕ್ಕೆ ಸೊಗಸದೇ ಇರೆ ಅಂದ್ರೆ ಅದು ಸಂತೋಷ ಪಡದೇ ಇದ್ದರೆ ಭಾಸ್ಕರ ತಾ ಕಳಂಕನೆ, ಅದಕ್ಕೆ ಸೂರ್ಯ ಕಳಂಕನ ಆಗ್ತಾನ? ಸೊ ಅಂದ್ರೆ ಇದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನು ಕಂಪ್ಯಾರಿಸನ್ನು, ಸೋಕನದ ಸಖ ಅಂತ ಹೇಳಿದ್ರೆ ಇಲ್ಲಿ ಕೆಂಪನ ತಾವರ ಹೂ ಹೇಳಿದ್ರು, ಕೆಂಪ ಅಂದ್ರೆ ರಾಗ, ರಾಗಕ್ಕೆ ಕೆಂಪ ಅಂತ ಹೇಳಿದ್ರು, ಕೆಂಪು ಅಂದ್ರೆ ರಾಗ, ರಾಗ ಅಂದ್ರೆ ಭಕ್ತಿ. ಸೊ ಭಕ್ತಿಯ ಸಖ, ಭಕ್ತಿಯ ಸಖ ಯಾರು, ಭಕ್ತಿಗೆ ಸಖನಾದ, ಅದಕ್ಕೆ ಇನ್ಸ್ಟೆಡ್ ಆಫ್ ಟೇಕಿಂಗ್ ಬೇರೆ ನೀಲ ಉತ್ಪಲನೋ ಇಲ್ಲ ಸಿತಪುಂಡರೀಕಾಕ್ಷವನ್ನು ಪುಂಡರೀಕವನ್ನು ತಗೊಳ್ಳದೆ ಕೆಂಪಗಿರುವಂತಹ ರಕ್ತ ಕೋಕನಾದವನ್ನು ತಗೊಂಡಿದ್ದಾರೆ. ರಕ್ತ ಅಂದ್ರೆ ಅನುರಕ್ತನಾಗ ಕೋಕನಾದ ರಕ್ತ ಕೋಕನಾದಂ ಅಂತ ಹೇಳಿ. ಸೊ ಕೆಂಪನ ತಾಮ್ರ ಹೂ ಯಾಕೆ ಅಂದ್ರೆ ಪರಮಾತ್ಮನಲ್ಲಿ ರಕ್ತನಾಗಿರುವುದು, ಅನುರಕ್ತನಾಗಿರುವುದು. ಯಾರಾದ್ರೆ ಭಕ್ತರಿರ್ತಾರೋ ಅಂತರ ಭಕ್ತರಿಗೆ ಸಖನಾಗಿದ್ದಾನೆ, ಭಕ್ತಪ್ರಿಯನಾದ ಪರಮಾತ್ಮ ಅಂತ ಹೇಳುವುದಕ್ಕಾಗಿ ಸೂರ್ಯನನ್ನು ಪರಮಾತ್ಮನ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಅಂತಹ ಪರಮಾತ್ಮನ ಉದಯಿಸುವುದು ಅಂದ್ರೆ ಆ ಸೂರ್ಯನ ಸದೃಶವಾಗಿರುವಂತಹ ಈ ಗ್ರಂಥ, ಈ ಹರಿಕಥಾಮೃತ ಸಾರ, ಹರಿಯ ಅಮೃತದ ಸಾರ ಯಾವುದಿದೋ ಅಂತಹ ಈ ಹರಿಕಥಾಮೃತ ಸಾರವನ್ನುವ ಈ ಸೂರ್ಯದ ಉದಯ ಆಗುವ ಅಂದ್ರೆ ಈ ಗ್ರಂಥವನ್ನು ರಚನೆ ಮಾಡಿದಾಗ ಗೂಕ ಆಲೋಕನಕ್ಕೆ, ಹೇಗಾದ್ರೆ ಗೂಗಿಗಳು ಅದಕ್ಕೆ ನೋಡಿ ಅದನ್ನು ಕ್ರಿಟಿಸೈಸ್ ಮಾಡಿ ನಮಗೆ ಬ್ಯಾಡ ಇದು ಅಂತ ಹೇಳಿ ಅದನ್ನು ತಿರಸ್ಕಾರ ಮಾಡ್ತಾರೋ, ಅದೇ ವಿಧವಾಗಿ ಅವಿವೇಕಿಗಳೇನು ಮಾಡಿದ್ದಾರೆ, ಈ ಜಗನ್ನಾಥನಿರುವಂತಹ ಈ ಕೃತಿಪತಿ ತಾ ಕಳಂಕನೆ, ಈ ಕೃತಿಪತಿ ಜಗನ್ನಾಥನಿದೆ, ಈ ಜಗನ್ನಾಥ ವಿಠಲನಾದ ಪರಮಾತ್ಮ, ಈ ಜಗನ್ನಾಥದಾಸರು ಮಾಡಿದಂತಹ ಈ ಹರಿಕಥಾಮೃತ ಸಾರದ ಕೃತಿ, ಈ ಕೃತಿಪತಿ, ಈ ಕೃತಿಯಲ್ಲಿ ಪತಿಯಾಗಿದ್ದಾನೆ, ಅವನು ನಾಯಕನಾಗಿದ್ದಾನೆ. ಹೀಸ್ ಎಸ್ಟಾಬ್ಲಿಷ್ಡ್ ಬೈ ದಿಸ್ ವರ್ಕ್. ಈ ಕೃತಿಯಿಂದ ನಮಗೆ ಪ್ರತಿಪಾದ್ಯನಾಗಿರುವಂತಹ ಆ ಪರಮಾತ್ಮ ಜಗನ್ನಾಥ ವಿಠಲ ಏನು ತಾ ಕಳಂಕನೆ, ಅವನು ಕಳಂಕನಾಗೋದಿಲ್ಲ. ಅಂತಹ ಗೂಗಿಗಳಂತೆ ಇರುವಂತಹ ಅವರು ಸ್ವೀಕರಿಸಿ ಸುಖ ಪಡಲ ಅರಿಯದ ಅವಿವೇಕಿಗಳು ಅಂದ್ರೆ ಈ ಜಗನ್ನಾಥನ ಇರುವಂತಹ ಈ ಗ್ರಂಥವನ್ನು, ಕೃತಿಪತಿಯಾದ ಜಗನ್ನಾಥನ ಆ ಗ್ರಂಥವನ್ನು, ಆ ಜಗನ್ನಾಥನನ್ನು, ಆ ಪರಮಾತ್ಮನನ್ನು ಸ್ವೀಕರಿಸಿ ಸ್ವೀಕಾರ ಮಾಡಿ ಸುಖ ಪಡಲು ಅರಿಯದೆ, ಸುಖ ಪಡುವಂತಹ ಒಂದು ವಿಶೇಷವನ್ನು ತಿಳಿಯದೇ ಇದ್ದಾರೆ ಅವಿವೇಕಿಗಳು. ಅಂತಹ ಅವಿವೇಕಿಗಳು, ವಿವೇಕ ಇಲ್ಲದೇ ಇರುವವರು, ತುಚ್ಛರು ಯಾರಿದ್ದಾರೋ ಅವರು ನಿಂದಿಸಿದರೆ ಏನು ಅಹುದು, ಅವನು ನಿಂದೆ ಮಾಡಿದರೆ ಏನಾಗುತ್ತೆ, ಇಟ್ ಡಸಂಟ್ ಮ್ಯಾಟರ್. ಈವನ್ ಇಫ್ ದೇ ಕ್ರಿಟಿಸೈಸ್ ದಿಸ್ ವರ್ಕ್, ಇಟ್ ಡಸ್ ನಾಟ್ ಮ್ಯಾಟರ್ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ನಿಂದಿಸಿದರೆ ಏನು ಅಹುದು, ಈ ಕವಿತ್ವವ ಕೇಳಿ ಸುಖ ಪಡದೆ ಇಹರೆ ಕೋವಿದರು. ಅದೇ ಕೋವಿದರು, ಬುದ್ಧಿಮಂತರಾದವರು. ಹೇಗೆ ಆದರೆ ಇಲ್ಲಿ ಕೋಕನದ ಸಖ ಮತ್ತು ಅಂದ್ರೆ ಏನು, ಆ ಸೂರ್ಯನ ಉದಯವಾದರೆ ಆ ತಾವರ ಹೂಗಳ ವಿಕಾಸವನ್ನು ಹೊಂದುತ್ತೆ, ದೇ ಬ್ಲಾಸಮ್, ದೇ ಬಿಕಮ್ ವೆರಿ ಹ್ಯಾಪಿ. ಅದೇ ವಿಧವಾಗಿ ಪರಮಾತ್ಮ ಈ ಗ್ರಂಥದಲ್ಲಿ, ಈ ಕೃತಿಯಲ್ಲಿ ಅವನು ಕಾಣಿಸಿಕೊಟ್ಟರೆ ಅಂದ್ರೆ ಅವನ ರೂಪ ನಮಗೆ ಗೋಚರವಾದರೆ, ಅವನ ಒಂದು ತಿಳುವಳಿಕೆ ನಮಗೆ ಬಂದರೆ, ಅದರ ಮೂಲಕವಾಗಿ ಕೋವಿದರು ಯಾರಿದ್ದಾರೋ ಅಂದ್ರೆ ಬುದ್ಧಿಮಂತರು ಯಾರಿದ್ದಾರೋ ಅವು ಸುಖ ಪಡೆದೇ ಇರ್ತಾರ. ಓನ್ ದೇ ಫೀಲ್ ಹ್ಯಾಪಿ, ದೇ ಫೀಲ್ ಎಕ್ಸೈಟೆಡ್, ದೇ ಫೀಲ್ ಹ್ಯಾಪಿ. ಈ ಗ್ರಂಥವನ್ನು ಓದಿಬಿಟ್ಟು ಯಾರ ಅಂದರೆ ನಮಗೆ ಭಕ್ತಿ ಇರುವಂತಹ ಭಕ್ತ ಜನರು ಈ ಕವಿತ್ವವನ್ನು ಕೇಳಿ, ಈ ಗ್ರಂಥದಲ್ಲಿ ಇರುವಂತಹ ಈ ಕವಿತ್ವವನ್ನು ಕೇಳಿಬಿಟ್ಟು ಅವರು ಬಹಳ ಸುಖ ಪಡೆದೇ ಇರ್ತಾರ. ಡೂ ಯು ಥಿಂಕ್ ದೇ ವೋಂಟ್ ಬಿ ಹ್ಯಾಪಿ? ದೇ ವಿಲ್ ಬಿ ವೆರಿ ಹ್ಯಾಪಿ. ಕೋವಿದರು ಸುಖ ಎಲ್ಲಿ, ಇಲ್ಲಿ ನೋಡಿ ಈ ಪದ್ಯದಲ್ಲಿ ಎಲ್ಲಾ ಪ್ರಶ್ನೆಗಳೇ. ಕೋಕನದ ಸಕನ ಉದಯ ಗೂಕಾಲೋಕನಕ್ಕೆ ಸೊಗಸದಿರೇ ಭಾಸ್ಕರ ತಾ ಕಳಂಕನೆ, ಭಾಸ್ಕರ ಕಳಂಕನಾಗ್ತಾನಾ? ಆಗೋದಿಲ್ಲ. ಈ ಕೃತಿಪತಿ ಜಗನ್ನಾಥನು ಇರೇ, ಸ್ವೀಕರಿಸಿ ಸುಖ ಪಡಲ ಅರಿಯದ ಅವಿವೇಕಿಗಳು ನಿಂದಿಸಿದರೆ ಏನಹುದು, ಅವರು ನಿಂದೆ ಮಾಡಿದರೆ ಏನಾಗತ್ತೆ, ಏನಾಗೋದಿಲ್ಲ. ಈ ಕವಿತ್ವ ಕೇಳಿ ಸುಖ ಪಡೆದೆ ಇಹರೆ ಕೋವಿದರು, ಈ ಕವಿತ್ವವನ್ನು ಕೇಳಿಬಿಟ್ಟು ಕೋವಿದರಾದವರು ಸುಖ ಪಡೆದೇ ಇರ್ತಾರಾ? ಇರೋದಿಲ್ಲ. ಅಂದ್ರೆ ಸುಖ ಪಡ್ಡೇ ಪಡ್ತಾರೆ. ದೇ ಡೆಫಿನೆಟ್ಲಿ ವಿಲ್ ಬಿ ವೆರಿ ಎಕ್ಸೈಟೆಡ್, ವೆರಿ ಹ್ಯಾಪಿ ಅಂಥೇಳಿ ಮೂರು ಪ್ರಶ್ನೆಗಳ ಮೂಲಕವಾಗಿ ಆ ಎಂಫಸಿಸ್ ಕೊಟ್ಟು ನಮಗೆ ಈ ವಿಧವಾಗಿ ನಿಶ್ಚಯವಾಗಿ ಅವಿವೇಕಿಗಳು ಮಾಡಿದ್ರು ನಿಂದೆ ಮಾಡಿದ್ರು ಏನು, ಇಟ್ ಡಸಂಟ್ ಮ್ಯಾಟರ್. ಕೋವಿದರಾದವರು, ಜ್ಞಾನಿಗಳಾದವರು, ಒಳ್ಳೆ ಬುದ್ಧಿ ಇರುವವರು ಇದನ್ನು ನೋಡಿ ತಪ್ಪದೇ ಸುಖವಾಗಿರ್ತಾರೆ ಅಂಥೇಳಿ ಇಲ್ಲಿ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಕೋಕನದ ಸಖನು ಉದಯ ಗೂಕಾಲೋಕನಕ್ಕೆ ಸೊಗಸದಿರೆ ಭಾಸ್ಕರ ತಾ ಕಳಂಕಣೆ, ಈ ಕೃತಿಪತಿ ಜಗನ್ನಾಥನಿರೇ ಸ್ವೀಕರಿಸಿ ಸುಖ ಪಡಲರಿಯದ ಅವಿವೇಕಿಗಳು ನಿಂದಿಸಿದರೆ ಏನು ಅಹುದು, ಈ ಕವಿತ್ವವ ಕೇಳಿ ಸುಖ ಪಡದೆ ಇಹರೇ ಕೋವಿದರು ಅಂಥೇಳಿ ನಮಗೆ ಇದನ್ನು ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್, ಇದು 30ನೇ ಪದ್ಯ. ನೆಕ್ಸ್ಟ್ 31ನೇ ಪದ್ಯ, 31, ಇದು ಕೊನೆಯ ಪದ್ಯ. ಚೇತನಾಚೇತನಗಳಲ್ಲಿ ಗುರು ಮಾತರಿಶ್ವಾಂತರ್ಗತ ಜಗನ್ನಾಥ ವಿಠಲ ನಿರಂತರದಿ ವ್ಯಾಪಿಸಿ ತಿಳಿಸಿಕೊಳ್ಳದೆ ಕಾತುರವ ಪುಟ್ಟಿಸಿ ವಿಷಯದಲ್ಲಿ ಯಾತುಧಾನರ ಮೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವಧ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲೇನು, ಚೇತನ ಅಚೇತನಗಳಲ್ಲಿ, ಚೇತನಗಳು ಚೈತನ್ಯ ಸೆಂಟಿಯಂಟ್ ಬೀಯಿಂಗ್ಸ್ ಅಂದ್ರೆ ಜೀವ ಇರುವಂತಹ ಸಮಸ್ತ ಜೀವರಾಶಿಗಳು, ಅಚೇತನಗಳು ಜಡ ಪದಾರ್ಥಗಳು, ಇದರ ಎರಡು ವಿಧವಾದಂತಹ ಪದಾರ್ಥಗಳಲ್ಲಿಯೂ ಕೂಡ ಗುರು ಮಾತರಿಶ್ವ ಅಂತರ್ಗತ ಜಗನ್ನಾಥ ವಿಠಲ ನಿರಂತರದಿ ವ್ಯಾಪಿಸಿ ತಿಳಿಸಿಕೊಳ್ಳದೆ. ಇಲ್ಲಿ ಗುರು ಮಾತರಿಶ್ವ ಅಂತರ್ಗತ ಜಗನ್ನಾಥ ವಿಠಲ ಎರಡು ವಿಧವಾಗಿ, ಮಾತರಿಶ್ವ ಅಂತರ್ಗತ. ಮಾತರಿಶ್ವ ಅಂತ ಹೇಳಿದರೆ ವಾಯುದೇವರು, ವಾಯುದೇವರಿಗೆ ಮಾತರಿಶ್ವ ಅಂತ ಕರೀತಾರೆ. ಈ ನಮಗೆ ಈಶಾವಾಸ್ಯ ಉಪನಿಷತ್ತಲ್ಲಿ ಒಂದು ನಾಲ್ಕನೇ ಶ್ಲೋಕದಲ್ಲಿ ಬರುತ್ತೆ, ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ ಅಂತ ಹೇಳಿ. ಅಂದ್ರೆ ತಸ್ಮಿನ್ ಆ ಪರಮಾತ್ಮನಲ್ಲಿ ಆಪಹ ಕರ್ಮಗಳನ್ನು ಮಾತರಿಶ್ವ ಅಂತ ಕರೆಯಲ್ಪಡುವಂತಹ ವಾಯುದೇವರು ದಧಾತಿ ಸಮರ್ಪಣೆಯನ್ನು ಮಾಡ್ತಾರೆ. ಮಾತರಿಶ್ವ ಅಂತ ಯಾಕೆ ವಾಯುದೇವರನ್ನು ಕರೀತಾರೆ? ಮಾತರಿ ಶ್ವಯತೆ, ಮಾತರಿ ಪ್ರಮಾತರಿ ಅಂದ್ರೆ ಎಲ್ಲ ಪ್ರಮಾಣಗಳಿಂದಲೂ ಪ್ರತಿಪಾದ್ಯನಾದ ಆ ಪರಮಾತ್ಮನಲ್ಲಿಯೇ ಎಲ್ಲ ಕರ್ಮಗಳನ್ನು, ಎಲ್ಲ ಕಾರ್ಯಗಳನ್ನು, ಎಲ್ಲ ವಿಷಯಗಳನ್ನು ಅವರ ಮನಸ್ಸು ಯಾವಾಗಲೂ ಆ ಪರಮಾತ್ಮನ ಕಡೆ ಹೋಗುತ್ತೆ. ಅದಕ್ಕೆ ಮಾತರಿ ಶ್ವಯತೆ ಸ್ವ ಅಂದ್ರೆ ಗತಿ, ಯಾರ ಗಮನ ಯಾವಾಗಲೂ ಪರಮಾತ್ಮನ ಬಗ್ಗೆ ಇರುತ್ತೋ ಅಂತಹ ಅವರು ವಾಯುದೇವರು. ಆ ಕಾರಣದಿಂದ ಅವರಿಗೆ ಮಾತರಿಶ್ವ ಅಂತ ಹೇಳ್ತಾರೆ. ಅಂತಹ ವಾಯುದೇವರ ಅಂತರ್ಗತನಾಗಿರುವಂತಹ ಜಗನ್ನಾಥ ವಿಠಲನನ್ನು ನಿರಂತರದಿ ಯಾವಾಗಲೂ ಕೂಡ ನಾವು ವ್ಯಾಪಿಸಿ ಇದ್ದಾನೆ ಅಂತ ಹೇಳಿ ತಿಳ್ಕೊಳ್ಳದೆ ಏನಿಲ್ಲಿ ಒಂದು ಮುಖ್ಯವಾದ ಅಂಶವನ್ನು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಗುರು ಮಾತರಿಶ್ವ ಅಂತರ್ಗತ ಜಗನ್ನಾಥ ವಿಠಲ. ಇಲ್ಲಿ ವಾಯುದೇವರ ಅಂತರ್ಗತನಾಗಿರುವಂತಹ ಜಗನ್ನಾಥ ವಿಠಲನ್ನು ಹೇಳುವುದಕ್ಕೆ ಎರಡು ಕಾರಣಗಳಿದೆ. ಒಂದು ಏನೇ ಅಂತ ಹೇಳಿದ್ರೆ, ನಮಗೆ ಯಾವಾಗಲೂ ನಾವು ಮಾಡಿದ ಎಲ್ಲ ತಸ್ಮಿನ್ನಪೋ ಮಾತರಿಶ್ವಾದದಾದ ಅಂತೇಳಿ ನಾವು ಮಾಡುವ ಎಲ್ಲ ಕರ್ಮಗಳನ್ನು ವಾಯುದೇವರು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ನಮಗೆ ಒಂದು ಸಂದೇಹ ಬರುತ್ತೆ, ಮಾಡುವುದು ಕರ್ಮಗಳು ನಾವು ಮಾಡಿದರೆ ವಾಯುದೇವರು ಯಾಕೆ ಸಮರ್ಪಣೆ ಮಾಡ್ತಾರೆ? ನಾವು ಮಾಡಿದ ಕರ್ಮಗಳನ್ನು ನಾವು ತಾನೇ ಸಮರ್ಪಣೆ ಮಾಡಬೇಕು, ವಾಯುದೇವರು ನಾವು ಮಾಡಿದ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದು ಎಲ್ಲಿಂದ? ಅದು ಹೌ ಈಸ್ ಇಟ್ ಪಾಸಿಬಲ್ ಅಂಡ್ ಈಸ್ ಇಟ್ ಅಪ್ರಾಪ್ರಿಯೇಟ್ ಅಂತ ಹೇಳಿ ಕೆಲವು ಜನಕ್ಕೆ ಸಂದೇಹ ಬರುತ್ತೆ. ಆದರೆ ನಾವು ಮಾಡುವ ಕರ್ಮಗಳು ಎಲ್ಲರೂ ಅಸ್ವತಂತ್ರರೇ, ಎಲ್ಲರೂ ಪರತಂತ್ರರೇ, ಆದರೂ ಕೂಡ ನಾವು ಮಾಡೋದು ಅತ್ಯಂತ ಅಲ್ಪವಾದ ಕರ್ಮ. ವಿ ಡೋಂಟ್ ಹ್ಯಾವ್ ಎನರ್ಜಿ, ನಮಗೆ ಪ್ರಾಣ ಇರಬೇಕು, ಶಕ್ತಿ ಇರಬೇಕು, ಎಲ್ಲವೂ ಇರಬೇಕು. ನಾವು ಮಾಡ್ತಾ ಇದೀವಿ ಅನ್ನೋ ಅಹಂಕಾರ ನಮಗೆ ಇರುತ್ತೆ. ಆ ಅಹಂಕಾರಕ್ಕೆ ಸ್ವಲ್ಪವೂ ಸ್ಕೋಪೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಮಗೆ ಪ್ರಾಣ ಇದ್ರೆ ನಾವು ಮಾಡ್ತೀವಿ, ಪ್ರಾಣನೇ ಇಲ್ಲದೆ ಇದೇನು ಮಾಡೋದಿಲ್ಲ. ಅದಕ್ಕೆ ಪ್ರಾಣ ಇರಬೇಕು, ಪ್ರಾಣ ದೇವರು ನಮ್ಮ ಒಳಗೆ ಇದ್ದು ನಮ್ಮಿಂದ ಮಾಡಿಸಿದ್ರೆ ನಾವು ಮಾಡ್ತೀವಿ, ಮಾಡಿಸದೇ ಇದ್ರೆ ಮಾಡೋದಿಲ್ಲ. ಸೊ ದ ಲಯನ್ ಶೇರ್, ಎಲ್ಲರ ಮಾಡುವ ಕಾರ್ಯಗಳಲ್ಲಿಯೂ ಪ್ರೇರಕನಾಗಿಯೂ ಶಕ್ತಿ ಪ್ರದಾಯಕನಾಗಿ ಇರುವಂತಹ ಪ್ರಾಣದೇವರು. ಸೊ ಪ್ರೇರಣಾ ಮಾಡಬೇಕನ್ನುವ ಇಚ್ಛೆ, ಪ್ರೇರಣೆ ಬರಬೇಕು. ಆ ಪ್ರೇರಣೆ ಕೊಡುವುದು ಮುಖ್ಯ ಪ್ರಾಣದೇವರು ಕೊಡ್ತಾರೆ. ಸೊ ಈ ವಿಧವಾಗಿ ಪ್ರೇರಕರಾಗಿ ಇದ್ದು ಶಕ್ತಿದಾಯಕರಾಗಿರುವಂತಹ ಮುಖ್ಯ ಪ್ರಾಣದೇವರೇ ಮುಖ್ಯವಾಗಿ ಕರ್ಮಗಳನ್ನು ಮಾಡ್ತಾರೆ. ಅದಕ್ಕೆ ಅವರಿಗೆ ಮಾತ್ರವೇ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡುವ ಹಕ್ಕು ಜಾಸ್ತಿ ಇದೆ ಅವರಿಗೆ. ಅಷ್ಟೇ ಅಲ್ಲದೆ, ಅವರಿಗೆ ಪರಮಾತ್ಮನಿಗೆ ಸಮರ್ಪಣೆ ಮಾಡುವ ವಿಧಾನವು ಅವರಿಗೆ ಚೆನ್ನಾಗಿ ಗೊತ್ತಿದೆ. ನಮಗೆ ಸಮರ್ಪಣೆ ಮಾಡಬೇಕಂತ ಸ್ವಲ್ಪ ಸ್ವಲ್ಪ ಗೊತ್ತು, ಅದು ಹೇಗೆ ಮಾಡಬೇಕನ್ನೋದು ಗೊತ್ತಿಲ್ಲ. ಸೊ ಮಾಡಬೇಕನ್ನುವುದೇ ಸರಿಯಾಗಿ ಗೊತ್ತಿಲ್ಲ. ಅದು ಹೋಗಲಿ ಸ್ವಲ್ಪ ಸ್ವಲ್ಪ ಗೊತ್ತಾಯಿತು ಅಂತ ಹೇಳಿದ್ರು ಕೂಡ ಅದು ಹೇಗೆ ಮಾಡಬೇಕನ್ನುವುದು ಅಸಲೇ ಗೊತ್ತಾಗೋದಿಲ್ಲ. ಸೊ ಇಂತಹ ದುಸ್ಥಿತಿಯಲ್ಲಿ ಇರುವಂತಹವರು ನಾವು. ಅದಕ್ಕೆ ನಾವು ಸಮರ್ಪಣೆ ಮಾಡುವ ಒಂದು ಯೋಗ್ಯತೆ, ಅಧಿಕಾರ, ಶಕ್ತಿ ಯಾವುದೂ ಇಲ್ಲದೆ ಇದ್ದವರಾಗಿದ್ದ ಕಾರಣದಿಂದ ನಾವೇನು ಮಾಡ್ತೀವಿ, ವಾಯುದೇವರ ಮೂಲಕವಾಗಿ ದೇವರು ಕೊಟ್ರೆ ಸ್ವಲ್ಪ ಆದರೂ ಅಲ್ಪ ಅಲ್ಲ, ಸ್ವಲ್ಪ ನಾವು ಮಾಡಿದ್ದು ಕೂಡ ಸ್ವಲ್ಪ ಆದರೂ ವಾಯುದೇವರ ಮೂಲಕವಾಗಿ ಪರಮಾತ್ಮನಿಗೆ ಹೋಗಿ ಸೇರುತ್ತೆ ಅನ್ನುವ ಒಂದು ವಿಶ್ವಾಸದಿಂದ ವಾಯುದೇವರ ಮೂಲಕವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅನ್ನುವ ಒಂದು ಮುಖ್ಯ ಅಂಶವನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಅಂಶ ಏನಂತ ಹೇಳಿದರೆ, ನಮಗೆ ಎಲ್ಲ ಅನೇಕ ವಿಧವಾದ ದುಷ್ಟಶಕ್ತಿಗಳು ನಮ್ಮ ಹಿಂದೆ ಮುಂದೆ ಎಲ್ಲ ಕಡೆ ಕಳಿಪ್ರಭಾವ ಅದು ಎಲ್ಲ ಇರುತ್ತೆ. ಇಂತಹ ದುಷ್ಟಶಕ್ತಿಗಳ ಮೂಲಕವಾಗಿ ನಮಗೆ ಆ ತಿಳುವಳಿಕೆ ಕೂಡ ಸ್ವಲ್ಪ ತಪ್ಪಿ ಬಿಡಬಹುದು, ನಮಗೆ ಆ ಇರುವ ಸ್ವಲ್ಪ ಅಲ್ಪ ಜ್ಞಾನ ಕೂಡ ತಪ್ಪು ದಾರಿ ಹಿಡಿಯಬಹುದು. ಅದನ್ನು ತಪ್ಪಿಸಬೇಕಂತ ಹೇಳಿದರೆ ನಮಗೆ ಆ ಕಲಿಪ್ರಭಾವವನ್ನು ಕಮ್ಮಿ ಮಾಡಬೇಕು. ಕಲಿಪ್ರಭಾವವನ್ನು ಕಮ್ಮಿ ಮಾಡಬೇಕಂದ್ರೆ ಯಾರ ಮೂಲಕವಾಗಿ ಆಗುತ್ತೆ? ವಾಯುದೇವರು. ಯಾಕಂದ್ರೆ ಅವರಿದ್ದಲ್ಲಿ ಕಲಿಪ್ರಭಾವ ಸ್ವಲ್ಪವೂ ಇರೋದಿಲ್ಲ. ಇದಕ್ಕೆ ನಾವು ಆಖನಾಶ್ಮ ಅಂತ ಹೇಳಿ ಉಪನಿಷತ್ತರಲ್ಲಿ ಇನ್ನೊಂದು ಶಬ್ದ ಪ್ರಯೋಗವನ್ನು ಮಾಡ್ತಾರೆ. ಆಖನಾಶ್ಮ ಅಂತ ಹೇಳಿದ್ರೆ ಈ ಕಲಿ ಅಂದ್ರೆ ಆ ದುಷ್ಟ ಶಕ್ತಿಗಳು, ದೈತ್ಯರೆಲ್ಲ ಏನ್ ಮಾಡಿದ್ರೆ ಮಿಕ್ಕ ದೇವತೆಗಳೆಲ್ಲರನ್ನು ಆಕ್ರಮಿಸಿ ಒಬ್ಬರನ್ನ ಬಿಟ್ಟು ಎಲ್ಲ ಇಂದ್ರಾದಿ ದೇವತೆಗಳನ್ನು, ರುದ್ರ ದೇವರನ್ನು ಎಲ್ಲರನ್ನೂ ಕೂಡ ಅವರು ಆಕ್ರಮಿಸಲಿಕ್ಕೆ ಶಕ್ತರಾಗ್ತಾರೆ. ಅವರು ಮತ್ತು ಪ್ರಯತ್ನ ಮಾಡಿ ವಾಯುದೇವರನ್ನು ಕೂಡ ಆಕ್ರಮಿಸಬೇಕಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರೇ ಪುಡಿ ಪುಡಿ ಆಗಿಬಿಡ್ತಾರೆ. ಒಂದು ಕಲ್ಲಿಗೆ ಮಣ್ಣಿನ ಉಂಡೆ ಹಾಕಿ ಹೊಡೆದರೆ ಆ ಮಣ್ಣು ಪುಡಿ ಪುಡಿ ಆಗುತ್ತೆ, ಕಲ್ಲಿಗೆ ಒಂದು ಪಾಷಾಣಕ್ಕೆ ಏನೂ ಆಗೋದಿಲ್ಲ. ಅದೇ ವಿಧವಾಗಿ ವಾಯುದೇವರನ್ನು ಅವರು ಆಕ್ರಮಿಸಬೇಕು ಅಂತ ಬಂದಾಗ ಅವರು ಪುಡಿ ಪುಡಿ ಆದರೆ ಹೊರತು ವಾಯುದೇವರಿಗೆ ಸ್ವಲ್ಪವೂ ತೊಂದರೆ ಆಗಲಿಲ್ಲ. ಅಂದರೆ ಈ ವಿಧವಾಗಿ ದೈತ್ಯ ನಿಗ್ರಹ ಶಕ್ತಿ ಪೂರ್ತಿಯಾಗಿ ಪಡೆದಿದ್ದವರು ವಾಯುದೇವರು. ಅದಕ್ಕೆ ನಾವು ಕೂಡ ಆ ದೈತ್ಯ ನಿಗ್ರಹವನ್ನು ಮಾಡಬೇಕಂದ್ರೆ ಆ ವಾಯುದೇವರ ಅನುಗ್ರಹ ಬೇಕು. ದೈತ್ಯ ನಿಗ್ರಹಕ್ಕೆ ವಾಯುದೇವರ ಅನುಗ್ರಹ ಬೇಕು. ಅದರಿಂದ ಮಾತರಿಶ್ವಾಂತರ್ಗತನಾದ ಜಗನ್ನಾಥ ವಿಠಲನ ಸ್ಮರಣ ಮಾಡುವುದರ ಮೂಲಕವಾಗಿ ಆ ಅನುಗ್ರಹ ನಮಗೆ ಸಿಗುತ್ತೆ ಅನ್ನುವ ವಿಶ್ವಾಸದಿಂದ ಅಂತಹ ಒಂದು ಸ್ಮರಣೆಯನ್ನು ಮಾಡಬೇಕಂತ ಹೇಳಿ ಈ ಅಂಶವನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಈ ವಿಧವಾಗಿ ಈ ಚೇತನ ಅಚೇತನಗಳಲ್ಲಿ ಗುರು ಮಾತ್ರ ನಿಂತು. ಈ ಗುರು ಅಂದ್ರೆ ನಮಗೆ ಗುರುಗಳಾದಂತಹ ವಾಯುದೇವರು, ಅವರ ಅಂತರ್ಗತನಾಗಿರುವಂತಹ ಜಗನ್ನಾಥ ವಿಠಲ. ಇಲ್ಲ, ಗುರು ಮಾತರಿಶ್ವ ಅಂತರ್ಗತ ಜಗನ್ನಾಥ ವಿಠಲ. ಗುರು ಅನ್ನೋದು ಪರಮಾತ್ಮನಿಗೆ ಜಗನ್ನಾಥ ವಿಠಲನಿಗೆ ತಗೊಂಡ್ರೆ ಮಾತರಿಶ್ವ ಅಂತರ್ಗತನಾಗಿದ್ದಾರೆ, ಮಾತರಿಶ್ವನಿಗೆ ಗುರುವೂ ಆಗಿದ್ದಾರೆ, ವಾಯುದೇವರಿಗೆ ಗುರುವಾಗಿರುವಂತಹ ಜಗನ್ನಾಥ ವಿಠಲನನ್ನು ನಾವು ನಿರಂತರದಿ ವ್ಯಾಪಿಸಿ ತಿಳಿಸಿಕೊಳ್ಳದೆ ಅಂತಹ ಪರಮಾತ್ಮನನ್ನು ನಿರಂತರದಿ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತ ತಿಳಿಸಿಕೊಳ್ಳದೇ ಕಾತುರವ ಪುಟ್ಟಿಸಿ ವಿಷಯದಲ್ಲಿ ಯಾತುಧಾನರ ಮೋಹಿಸುವ. ಇಲ್ಲಿ ಒಂದು ಒಳ್ಳೆ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ, ಯಾತುಧಾನರು ಅಂತ ಪ್ರಯೋಗ ಮಾಡಿದ್ದಾರೆ. ಯಾತುಧಾನರು ಅಂತ ಹೇಳಿದ್ರೆ ಎಂತ ಹೇಳಿದ್ರೆ, ಯಾತುಧಾನರು ಅಂದ್ರೆ ಯಾತ ಪ್ರಯಾತ ಯಾನ ಪ್ರಯಾಣ ಅಂತ, ಪ್ರಯಾಣ ಅಂದ್ರೆ ಹೋಗೋದು, ಯಾನ ಪ್ರಯಾಣ ಸೊ ಟ್ರಾವೆಲ್ ಅಂತ ಹೇಳ್ತೀವಿ. ಸೊ ಯಾತ ಯಾರಾದ್ರೆ ಪ್ರಯಾಣ ಮಾಡ್ತಾರೋ ಅವರೆಲ್ಲರೂ ಯಾತು ಪ್ರಯಾಣ ಮಾಡುವವರು. ಅವರನ್ನು ಧಾನ ಅಂತ ಹೇಳಿದ್ರೆ ಧಾನ ಸೀಟೆಡ್ ಆರ್ ಪ್ಲೇಸ್ಡ್ ಇನ್ ಒನ್ ಪ್ಲೇಸ್ ಅಂದ್ರೆ ಹೋಗ್ತಾ ಬರ್ತಾ ಇರೋ ಜನಗಳಂದ್ರೆ ಇಲ್ಲಿ ರೋಡ್ ನಲ್ಲಿ ಹೋಗ್ತಾ ಬರ್ತಾ ಅಂದ್ರೆ ಏನು ನಮಗೆ ಈ ಜೀವನ ಪ್ರಯಾಣ ಯಾವ್ದಿದೋ, ದಿಸ್ ಜರ್ನಿ ಆಫ್ ದ ಲೈಫ್ ಇಟ್ ಸೆಲ್ಫ್. ಈ ಜೀವನ ಪ್ರಯಾಣದಲ್ಲಿ ನಾವು ಎಲ್ಲರೂ ಪ್ರಯಾಣ ಮಾಡ್ತಾ ಇದ್ದರೆ ಅಲ್ಲಿ ವೇಲೇಯಿಂಗ್ ಅಂದ್ರೆ ಏನು ಆಂಬುಷ್ ಮಾಡಿಬಿಟ್ಟು ಕಾತ್ಕೊಂಡಿರ್ತಾರೆ ದುಷ್ಟಶಕ್ತಿಗಳು. ಈ ದುಷ್ಟಶಕ್ತಿಗಳು ಪಿಶಾಚಾದಿಗಳು ದೈತ್ಯರು, ಈ ದುಷ್ಟಶಕ್ತಿಗಳು ಯಾರಿದ್ದಾರೋ ಅವರು ಹೊಂಚ ಹಾಕೊಂಡಿದ್ದು, ದೇ ಜಸ್ಟ್ ಹೈಡ್ ಅಂಡ್ ದೆನ್ ದೇ ಜಸ್ಟ್ ಜಂಪ್ ಅಂಡ್ ದೇ ಜಸ್ಟ್ ಪೊಸೆಸ್ ಪೀಪಲ್ ಅಂಡ್ ದೆನ್ ದೇ ರಾಬ್ ದೆಮ್. ನಮಗೆ ಪ್ಲಂಡರರ್ಸ್ ಹಾಗೆ ವೇಲೇಯಿಂಗ್ ಮಾಡಿಬಿಟ್ಟು ನಮ್ಮನ್ನು ದೋಚಿಕೊಂಡು ನಮ್ಮ ಹತ್ರ ಇರುವ ದುಡ್ಡನ್ನು ಕದ್ದುಕೊಂಡು ಹೋಗ್ತಾರೆ. ಅದೇ ವಿಧವಾಗಿ ನಮ್ಮ ಒಳಗಿರುವಂತಹ ಪುಣ್ಯಗಳನ್ನೆಲ್ಲ ಕೂಡ ಕದ್ದುಕೊಂಡು ಹೋಗಬೇಕಂತ ಹೇಳಿ ಕಾದುಕೊಂಡಿರ್ತಾರೆ ಅವರು. ಇಂತಹ ದುಷ್ಟಶಕ್ತಿಗಳು ಯಾರು ದೈತ್ಯರಿದ್ದಾರೋ ಅಂತಹ ಯಾತುಧಾನರನ್ನು ಮತ್ತೆ ನಿಗ್ರಹ ಮಾಡಬೇಕಂದ್ರೆ ಏನು ಪರಮಾತ್ಮನ ಅನುಗ್ರಹ ಬೇಕು. ಮತ್ತು ಸೊ ಇಂತಹ ಯಾತುಧಾನರನ್ನು ದುಷ್ಟ ದೈತ್ಯರನ್ನು ದುಷ್ಟಶಕ್ತಿಗಳನ್ನು ಮೋಹಿಸುವ ಅದಕ್ಕೆ ಪರಮಾತ್ಮ ಏನು ಮಾಡ್ತಾನೆ ಅವರಿಗೆ ಮೋಹವನ್ನು ಉಂಟು ಮಾಡಿಸ್ತಾನೆ. ಸೊ ಕಾತುರವ ಪುಟ್ಟಿಸಿ ವಿಷಯದಲ್ಲಿ ಅಂತಹ ದುಷ್ಟಶಕ್ತಿ ಇರುವವರಿಗೆ ದುಷ್ಟಶಕ್ತಿಗಳಿಗೆ ದೈತ್ಯರಿಗೆ ಅವರಿಗೆ ವಿಷಯ ಸುಖದಲ್ಲಿ ಅಂದ್ರೆ ಮೆಟೀರಿಯಲಿಸ್ಟಿಕ್ ಜಾಯ್ಸ್ ನಲ್ಲಿ ಅವರಿಗೆ ಒಂದು ಆಶೆಯನ್ನು ಹುಟ್ಟಿಸ್ತಾನೆ. ಹುಟ್ಟಿಸಿಬಿಟ್ಟು ಕಾತುರವ ಪುಟ್ಟಿಸಿ ವಿಷಯದಲ್ಲಿ ಅವರಿಗೆ ಕಾತುರವನ್ನು ಅಂದ್ರೆ ಆಸಕ್ತಿಯನ್ನು ಹುಟ್ಟಿಸಿಬಿಟ್ಟು ವಿಷಯದಲ್ಲಿ ಮೆಟೀರಿಯಲಿಸ್ಟಿಕ್ ಪ್ಲೇಜರ್ಸ್ ನಲ್ಲಿ ಅವರಿಗೆ ಇಚ್ಛವನ್ನು ಉಂಟು ಮಾಡಿಬಿಟ್ಟು ಏನು ಮಾಡ್ತಾನೆ ಅವರಿಗೆ ವ್ಯಾಪಿಸಿ ತಿಳಿಸಿಕೊಳ್ಳದೆ. ಸೊ ಏನಾಗುತ್ತೆ, ಅವರೆಲ್ಲ ಪರಮಾತ್ಮನನ್ನು ತಿಳಿಯೋದಿಲ್ಲ. ಅಂತಹ ದೈತ್ಯರು ಯಾರಿದ್ದಾರೋ ಪರಮಾತ್ಮನನ್ನು ತಿಳಿಸಿಕೊಳ್ಳದೆ ಅಂದ್ರೆ ಹೀ ಡಸ್ ನಾಟ್ ಬಿಕ್ ಮ್ಯಾನಿಫೆಸ್ಟ್ ಹಿಮ್ಸೆಲ್ಫ್ ಟು ದೆಮ್. ಅಂತಹ ದುಷ್ಟರಿಗೆ ತಾನು ಸರ್ವವ್ಯಾಪ್ತನಾದರೂ ಕೂಡ ಅವರಿಗೆ ಕಾಣಿಸಿಕೊಡದೆ ಹೀ ಡಸ್ ನಾಟ್ ಅಪಿಯರ್ ಟು ದೆಮ್. ಸೊ ಆವಾಗ ಏನಾಗ್ತಾರೆ ಅವರು, ಓ ದೇವರೇ ಇಲ್ಲ, ಆದ್ರೆ ದೇವರಿದ್ರು ಕೂಡ ಅವನು ಏನು ಶಕ್ತಿ ಇಲ್ಲದೇವನು ಅಂತ ಒಂದು ಭ್ರಮೆಗೆ ಒಳಗಾಗಿಬಿಟ್ಟು ಅವರೆಲ್ಲ ತಪ್ಪು ದಾರಿ ಹಿಡಿದು ಹೋಗ್ತಾರೆ. ಅದರ ಮೂಲಕವಾಗಿ ಸಜ್ಜನರು ಯಾರಿದ್ದಾರೋ, ಸಜ್ಜನರು ದೇ ಗೆಟ್ ಪ್ರೊಟೆಕ್ಟೆಡ್ ಫ್ರಮ್ ದೀಸ್ ದೈತ್ಯ. ಅಂದ್ರೆ ಈ ದೈತ್ಯರಿಂದ ಸಜ್ಜನರನ್ನು ಕಾಪಾಡುವುದಕ್ಕಾಗಿ ಪರಮಾತ್ಮ ಏನು ಮಾಡ್ತಾನೆ, ಅವರನ್ನು ತಪ್ಪು ದಾರಿಯಲ್ಲಿ ಕಳಿಸಿಬಿಟ್ಟು ಅವರು ಏನು ಮಾಡ್ತಾರೆ, ಅವರು ಯಾತುಧಾನರಾಗಿದ್ದಾರೆ ಅಂದ್ರೆ ದೇ ಆರ್ ಹೈಡಿಂಗ್ ಅಂಡ್ ದೇ ಆರ್ ಟ್ರೈಂಗ್ ಟು ರಾಬ್ ದಿ ಗುಡ್ ಪೀಪಲ್. ಆ ಪರಮಾತ್ಮ ಏನು ಮಾಡ್ತಾನೆ, ಸಜ್ಜನರನ್ನು ಕಾಪಾಡುವುದಕ್ಕಾಗಿ ಅವರನ್ನಗೆ ಮೋಹವನ್ನು ಉಂಟು ಮಾಡಿಸಿ ಅವನು ಅವರನ್ನು ತಪ್ಪು ದಾರಿಗೆ ಕಳಿಸ್ತಾನೆ, ಸಜ್ಜನರನ್ನು ಕಾಪಾಡ್ತಾನೆ. ಈ ವಿಧವಾಗಿ ಸಜ್ಜನ ರಕ್ಷಣ ದುರ್ಜನ ಶಿಕ್ಷಣ ಮಾಡುವಂತಹ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಪರಮಾತ್ಮ ಮಾಡ್ತಾ ಇರ್ತಾನೆ. ಇಂತಹ ಯಾತುಧಾನನ್ನು ಮೋಹಿಸುವಂತಹ ಪರಮಾತ್ಮ ಅವನು ಹಾಗಿದ್ದಾನೆ ಅಂತ ಹೇಳಿದ್ರೆ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವಧ್ಯ. ಪರಮಾತ್ಮನಿಗೆ ದೋಷಗಳಿಲ್ಲ, ಅವನು ನಿರ್ಭೀತನಾಗಿದ್ದಾನೆ ಅಂದ್ರೆ ಯಾವ ಭಯವೂ ಇಲ್ಲ ಅಂದ್ರೆ ಅತ್ಯಧಿಕ ಪರಾಕ್ರಮಶಾಲಿಯಾಗಿ ಸರ್ವೋತ್ತಮನಾಗಿ ಸರ್ವೋತ್ಕೃಷ್ಟನಾಗಿದ್ದಾನೆ. ನಿತ್ಯ ಆನಂದಮಯ ಯಾವಾಗಲೂ ಕೂಡ ಆನಂದದಿಂದ ತುಂಬಿದ್ದಾನೆ, ಅವನಿಗೆ ದುಃಖ ಲೇಷವೂ ಇಲ್ಲೇ ಇಲ್ಲ. ನಿರ್ದೋಷ ದೋಷರಹಿತನಾಗಿದ್ದಾನೆ ಅಂದ್ರೆ ಪೂರ್ಣಾನಂದನಾಗಿದ್ದಾನೆ. ನೆಗೆಟಿವ್ ಕ್ವಾಲಿಟಿ ಇಟ್ ಆಲ್ಸೋ ಇಂಪ್ಲೈಸ್ ಎ ಪಾಸಿಟಿವ್ ಕ್ವಾಲಿಟಿ. ನಿರ್ದೋಷ ದೋಷರಹಿತ ಅಂದ್ರೆ ಪೂರ್ಣ ಜ್ಞಾನ ಪೂರ್ಣ ಗುಣ ಸ್ವರೂಪನಾಗಿದ್ದಾನೆ. ನಿರವಧ್ಯ ಅಂದ್ರೆ ಅವಧ್ಯ ಅಂದ್ರೆ ನಿಂದಾತ್ಮಕವಾಗಿರುವವನು. ಒನ್ ಹೂ ಈಸ್ ಬ್ಲೇಮ್ ವರ್ದಿ ಇಸ್ ಕಾಲ್ಡ್ ಅವಧ್ಯ. ನಿರವಧ್ಯ ಅಂತ ಹೇಳಿದ್ರೆ ಒನ್ ಹೂ ಇಸ್ ನಾಟ್ ಬ್ಲೇಮ್ ವರ್ದಿ, ಅವನನ್ನು ಯಾರು ನಿಂದನೆ ಮಾಡುವಂತೆ ಇಲ್ಲ, ನಿಂದಕ್ಕೆ ಸ್ವಲ್ಪವೂ ಕೂಡ ಅವಕಾಶವಿಲ್ಲದೆ ಇರುವವನು ಅಂದ್ರೆ ಏನು ಸ್ತುತಿಪಾತ್ರನಾಗಿದ್ದಾನೆ. ಪರಮಾತ್ಮ ನಿರವಧ್ಯ ಅಂತ ಹೇಳಿದ್ರೆ ಅವನು ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ಅಂತಹ ಪರಮಾತ್ಮ ಜಗನ್ನಾಥ ವಿಠಲ ನಮ್ಮೆಲ್ಲರನ್ನೂ ಕೂಡ ಕಾಪಾಡಬೇಕು, ದುಷ್ಟಶಕ್ತಿಗಳಿಂದ ಕಾಪಾಡಬೇಕು, ನಮ್ಮನಿಗೆ ಜ್ಞಾನವನ್ನು ಪ್ರದಾನ ಮಾಡಿ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಒಂದು ಸುಂದರವಾದ ಮಂಗಳಾತ್ಮಕವಾದ ಪ್ರಾರ್ಥನಾರೂಪಕವಾದ ಶ್ಲೋಕದಿಂದ ಈ ಪಿತೃಣ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ ಜಗನ್ನಾಥ ದಾಸರು. ಇಲ್ಲಿಗೆ ನಾವು ಇದನ್ನು ಮುಗಿಸ್ತಾ ಇದ್ದೀವಿ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯ ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಾತ್ ಕರೋಮಿ ಇದ್ದ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಪ್ಪಯಾಮಿ.